ಕರ್ನಾಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಅನೇಕ ವಾರಗಳಿಂದ ಮೆಮೊರಿ ಮೆಡಿಟೇಷನಲ್ಲಿ ಒಂದೊಂದೇ ಚಾಪ್ಟರ್ಗಳನ್ನ ಸೆಲೆಕ್ಟೆಡ್ ಆಗಿ ಓದ್ತಾ ಬಂದರೆ, ಇವತ್ತು ನಾವು ಆರ್ಕೊಂಡಂಥ ಒಂದು ಭಾಗ ಯಾವುದಪ್ಪ ಅಂದರೆ, ಮೆಮೊರಿ ಮೆಡಿಟೇಷನ್ ಪುಸ್ತಕದಲ್ಲಿ 370 ಪೇಜ್ ಇಂಗ್ಲೀಷಲ್ಲಿ. ಸೊ ಅದನ್ನೇ ನಾವು ರೀಪ್ರಿಂಟ್ಸಲ್ಲಿ ನೋಡೋದಾದರೆ ರೀಪ್ರಿಂಟ್ ನಂಬರ್ 4707 ಅವರ. ಸೊ ಇದನ್ನು ನಾವೇನು ಮಾಡೋಣ, ಇವತ್ತು ನಾವು ಅದನ್ನ ಸ್ವಲ್ಪ ಧ್ಯಾನ ಮಾಡೋಣ. ಓಕೆನಾ? ಕಮ್ಮಿ ಒಂದು ಪೇಜಸ್ ಇರೋದ್ರಿಂದ ಸೊ ನಮ್ಮ ಒಂದು ಸ್ಟಡಿಗೆ ಒಂದೇ ದಿನದಲ್ಲಿ ಮುಗಿಸೋದಕ್ಕೆ ಏನಾಗ್ಬೋದು, ಇದು ಅನುಕೂಲ ಆಗ್ಬೋದು ಅಂತ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ದೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಯಾವುದಪ್ಪ ಅಂದರೆ ಈ ಒಂದು ದ ಡಾರ್ಕ್ ಗೆತ್ಸೆಮನಿ ಅವರ್ ಅಂತಂದ್ಬಿಟ್ಟು ಈ ಒಂದು ಪಾಠಕ್ಕೆ ಇರೋಂಥ ಒಂದು ಹೆಡ್ಡಿಂಗ್ ಅಂದರೆ, ಅಂದರೆ ಗಾರ್ಡನ್ ಆಫ್ ಗೆತ್ಸೆಮನಿಯಲ್ಲಿ ಭಯಂಕರವಾಗಿರೋಂಥ ಒಂದು ಶೋಧನೆಯ ಸಂದರ್ಭದಲ್ಲಿ ಯೇಸು ಕ್ರಿಸ್ತು ಏನೆಲ್ಲ ಅನುಭವಿಸಿದ್ರು, ಇದೆಲ್ಲ ಹೇಗಿತ್ತು ಅವ್ರಿಗೆ ಅಂತಂದ್ಬಿಟ್ಟು ಅದನ್ನು ಓದೋಣ. ಓಕೆ, ಫಸ್ಟ್ ಪ್ಯಾರಾಗ್ರಾಫ್ ಓದೋಣ.
ಕತ್ತಲೆಯ ಗೆತ್ಸಮನೆಯ ಸಮಯ. ಮತ್ತಾಯ 26:36-46. ಈಗ ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಮತ್ತಾಯ 26:45. ಗುರುವು ಮತ್ತು ಆತನ ಶಿಷ್ಯರು ಯಹೂದಿಗಳಾಗಿ ಪಸ್ಕ ಭೋಜನವನ್ನು ಆಚರಿಸಿದ ನಂತರ ಆತನು ರೊಟ್ಟಿ ಮತ್ತು ಪಾತ್ರೆಯೊಂದಿಗೆ ತನ್ನ ಮರಣದ ಸ್ಮರಣಾರ್ಥಕವನ್ನು ಸ್ಥಾಪಿಸಿದ ನಂತರ ಮತ್ತು ಯೂದನು ಆತನನ್ನು ಹಿಡಿಯಲು ಹೊರಟು ಹೋದ ನಂತರ ಯೇಸು ಮತ್ತು ಉಳಿದ 11 ಮಂದಿ ಯೆರೂಸಲೇಮಿನ ಮೇಲಂತಸ್ತಿನ ದೊಡ್ಡ ಕೊಠಡಿಯಿಂದ ಹೊರಟು ನಗರವನ್ನು ದಾಟಿ ದ್ವಾರಕ್ಕೆ ಹೋದರು ಮತ್ತು ಅಲ್ಲಿಂದ ಕೆದ್ರೋನ್ ಕಣಿವೆಯನ್ನು ದಾಟಿ ಎಣ್ಣೆ ಮರಗಳ ಗುಡ್ಡದ ಇಳಿಜಾರನ್ನು ಗೆತ್ಸೇಮನದ ತೋಟದ ಕಡೆಗೆ ಏರಿದರು. ಗೆತ್ಸೇಮನೆ ಎಂಬ ಪದವು ಎಣ್ಣೆ ತೆಗೆಯುವ ಯಂತ್ರವನ್ನು ಸೂಚಿಸುತ್ತದೆ. ಈ ತೋಟವು ಅಪೊಸ್ತಲರಾದ ಯೋಹಾನ ಮತ್ತು ಯಾಕೋಬರು ಸದಸ್ಯರಾಗಿದ್ದ ಕುಟುಂಬಕ್ಕೆ ಸೇರಿತ್ತು ಮತ್ತು ಈ ಕಾರಣಕ್ಕಾಗಿ ಕರ್ತನು ಮತ್ತು ಆತನ ಶಿಷ್ಯರು ಅಲ್ಲಿ ಮನೆಯಲ್ಲಿರುವಂತೆ ಭಾವಿಸುವ ಸವಲತ್ತು ಪಡೆದರು ಎಂದು ಸಂಪ್ರದಾಯ ಹೇಳುತ್ತದೆ. ಸುವಾರ್ತೆಗಳಲ್ಲಿ ಒಂದನ್ನು ಬರೆದವನು, ಆದರೆ ಅಪೊಸ್ತಲರಲ್ಲಿ ಒಬ್ಬನಲ್ಲದ ಸಂತ ಮಾರ್ಕನೂ ಸಹ ಅದೇ ಕುಟುಂಬದ ಸದಸ್ಯನಾಗಿದ್ದನೆಂದು ಹೇಳುತ್ತದೆ. ಗುರುವಿನ ಬಂಧನದ ಒಂದು ವೃತ್ತಾಂತವು ಹೇಳುವಂತೆ ಆತನನ್ನು ಹಿಂಬಾಲಿಸಿದ್ದವರಲ್ಲಿ ಒಬ್ಬನೊಬ್ಬ ಯವನಸ್ಥನು ಬರೀ ಮೈ ಮೇಲೆ ನಾರುಮಡಿಯನ್ನು ಹೊದ್ದವನಾಗಿ ಆತನ ಹಿಂದೆ ಜನರ ಕೂಡ ಬರುತ್ತಿದ್ದನು. ಅವರು ಅವನನ್ನು ಹಿಡಿಯಲಾಗಿ ಅವನು ಆ ನಾರುಮಡಿಯನ್ನು ಬಿಟ್ಟು ಬರೀ ಮೈಲಿ ಓಡಿ ಹೋದನು. ಆ ಯುವಕ ಸಂಪ್ರದಾಯದ ಪ್ರಕಾರ ಅನೇಕ ವರ್ಷಗಳ ನಂತರ ಸೇಂಟ್ ಮಾರ್ಕ್ ಎಂದು ಕರೆಯಲ್ಪಟ್ಟನು.
ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರ್ಗಳೇ, ಈ ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿ ಆಗಿರೋಂಥ ಅನುಭವ ಯೇಸು ಕೃಷ್ಣನ್ಗೆ ಯಾವಾಗಪ್ಪ ಆಯಿತು ಅಂತ ನೋಡೋದಾದ್ರೆ, ಆ ಒಂದು ಕೊನೆಯದಾಗಿ ಒಂದು ಪ್ರಭುರಾತ್ರಿ ಭೋಜನದಲ್ಲಿ ಕೊನೆಯ ಭೋಜನದಲ್ಲಿ ಅವರು ಪಾಲ್ಗೊಂಡ ನಂತರ ಯೂದಾಸ್ ಏನು ಮಾಡ್ತಾರೆ, ಯೇಸು ಕೃಷ್ಣ ಹಿಡ್ಕೊಳ್ಬೇಕು ಅಂತ ಹೋಗ್ತಾರೆ. ಯೇಸು ಕೃಷ್ಣ ಹೇಳ್ತಾರೆ ಏನು ಮಾಡ್ಬೇಕು ಅಂತಿದ್ಯೋ ಜಲ್ದಿ ಮಾಡು ಅಂತಂದು ಹೇಳಿದ ತಕ್ಷಣ ಏನು ಮಾಡ್ತಾರೆ, ಹೊರಗಡೆ ಹೋಗಿ ಯೇಸು ಕೃಷ್ಣ ಹಿಡ್ಕೊಡೋಕೆ ಅಂತ ಜನಗಳನ್ನ ಕರ್ಕೊಂಡು ಹೋಗ್ತಾರೆ. ಯೇಸು ಕೃಷ್ಣ ಎಲ್ಲ ಶಿಷ್ಯನ ಜೊತೆಗೆ ಆ ಮನೆಯನ್ನು ಬಿಟ್ಟು ಕಿದ್ರೋನ್ ವಲಿನ ದಾಟ್ಬಿಟ್ಟು, ಕಿದ್ರೋನ್ ತಗ್ಗನ ದಾಟ್ಬಿಟ್ಟು ಒಲಿವ್ ಒಂದು ಗುಡ್ಡದ ಮೇಲಿರೋಂಥ ಒಂದು ತೋಟಕ್ಕೆ ಏನು ಮಾಡ್ತಾ ಬರ್ತಾರೆ. ಆ ತೋಟದ ಹೆಸರು ಏನಪ್ಪ ಅಂದರೆ ಗಾರ್ಡನ್ ಆಫ್ ಗೆತ್ಸೆಮನೆ ಅಂತ ನೋಡ್ತಾರೆ. ಈ ಒಂದು ಗೆತ್ಸೆಮನೆ ತೋಟ ಅಂದರೆ ಇದೇನಪ್ಪ ಇದಂದರೆ ಅನೇಕ ಒಲಿವ್ ಮರಗಳೇನಾಗಿತ್ತು ಇತ್ತು, ಇದರಲ್ಲಿ ಒಲಿವ್ ಪ್ರೆಸ್ ಅಂತ ಕೂಡ ಇತ್ತು. ಒಲಿವ್ ಪ್ರೆಸ್ ಅಂತ ಏನಪ್ಪ ಅಂದರೆ ಈ ಎಣ್ಣೆ ತೆಗೆಯುವಂಥ ಒಂದು ಯಂತ್ರ ಕೂಡ ಏನಾಗಿತ್ತು ಅಲ್ಲಿ ಇತ್ತು ಅಂತ ನೋಡ್ತೀರಿ. ಸೊ ಇವಾಗ ನಾವು ಎಷ್ಟು ಜಾಗದಲ್ಲಿ ನೋಡ್ಬೋದು, ಏನ್ರಿ ನಾವು ಕಡಲೆಕಾಯಿ ತೊಗೊಂಡೋದ್ರೆ ಇಮ್ಮಿಟಾಗಿ ಏನು ಮಾಡ್ತಾರೆ, ಅಲ್ಲೇ ಕಡಲೆಕಾಯನ್ನ ರುಬ್ಬಿಟ್ಟು ಅದನ್ನು ಹಿಂಡ್ಬಿಟ್ಟು ಅದರಲ್ಲಿ ಏನು ಮಾಡ್ತಾರೆ, ಎಣ್ಣೆನ ರಾ ಆಯಿಲ್ ವಿತೌಟ್ ಎನಿ ಕೆಮಿಕಲ್ಸ್ ತೆಗೆ ಕೊಡ್ತಾರೆ, ಕೊಬ್ಬರಿನ ಕೊಟ್ಟರೆ ಹಂಗೆ ಸ್ಪಾಟಲ್ಲಿ ಏನು ಮಾಡ್ತಾರೆ ಅದನ್ನು ಪ್ರೆಸ್ ಮಾಡಿ ಅದರ. ಸೊ ಇದೇ ಥರ ಆ ಕಾಲದಲ್ಲಿ ಒಲಿವ್ ಆಯಿಲ್ದು ಪ್ರೆಸ್ ಇತ್ತಂತೆ. ಆ ಒಂದು ಪ್ರೆಸ್ಸಲ್ಲಿ ಒಲಿವ್ ಆಯಿಲ್ಗಳನ್ನ ಹಾಕಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದನ್ನ ಪ್ರೆಸ್ ಮಾಡಿ ಇಂದ ಆಯಿಲ್ ತೆಗಿತಾ ಇದ್ರಂತೆ. ಸೊ ಈ ಒಂದು ತೋಟ ಯಾರ್ದಪ್ಪ ಆಗಿತ್ತು ಅಂತಂದರೆ, ನಮಗೆ ಯೇಸು ಕೃಷ್ಣನ್ ಇರೋಂಥ ಶಿಷ್ಯನಗಳು ಯೋಹಾನ ಮತ್ತು ಯಾಕೋಬ್ ಇದ್ರು ಅಂತ ಗೊತ್ತಿರಿ ಅಲ್ಲ. ಆ ಯೋಹಾನ ಮತ್ತು ಯಾಕೋಬ ಅವರು ಫ್ಯಾಮ್ಲಿದಾಗಿತ್ತು. ಅದರಿಂದ ಯೇಸು ಕ್ರಿಸ್ತರಿಗೆ ಈ ಸಮಯದಲ್ಲಿ ಆ ತೋಟದಲ್ಲಿ ಆಯಿಲ್ ಪ್ರೆಸರ್ ಅಂತ ತೋಟದಲ್ಲಿ ಹೋಗಿ ಬರೋದಕ್ಕೆ ಯಾವುದೇ ರೀತಿ ನಿರ್ಬಂಧ ಇರಲಿಲ್ಲ, ಮತ್ತು ಎಲ್ಲರೂ ರಿಲ್ಯಾಕ್ಸ್ ಆಗಿರ್ತಾಯಿದ್ರು. ಯಾಕೆಂದರೆ ಅವ್ರಿಗೆ ಸ್ವಂತವಾಗಿರೋಂಥ ಒಂದು ತೋಟ ಆಗಿರೋದ್ರಿಂದ ಯಾರು ಇದೇನು ಮಾಡ್ತಾ ಇಲ್ಲ ಅಲ್ಲಿ ಕೇಳ್ತಾ ಇರಲ್ಲ. ಆದರೆ ಈ ಒಂದು ನಾವು ನರೇಷನ್ನಲ್ಲಿ ಈ ಒಂದು ತೋಟದಲ್ಲಿ ಯಾವಾಗ ಯೇಸು ಕೃಷ್ಣ ರೆಸ್ಟ್ ಮಾಡ್ಕೊಂಡು ಬಂದಾವಾಗ ಎಲ್ಲರೂ ಯಾವ ರೀತಿ ಓಡಿದ್ರು ಅಂತಂದ್ಬಿಟ್ಟು ಅಲ್ಲಿ ಕೊಡಬೇಕಾದ್ರೆ, ಅಲ್ಲಿ ಮಾರ್ಕನ ಬರೆದಂಥ ಸುವಾರ್ತೆ ಒಂದು ವಿಶೇಷವಾಗಿ ಏನಪ್ಪ ಹೇಳ್ತಾರೆ, ಒಬ್ಬ ವ್ಯಕ್ತಿ ಅವನು ಯೇಸು ಕೃಷ್ಣನ ಶಿಷ್ಯ ಅಂತ ಕೊಡಲಿಲ್ಲ, ಅನ್ನ ಜನ ಅಪೊಸ್ತಲರು ಒಬ್ರು ಅಂತ ಕೊಡಲ್ಲ, ಆದ್ರೆ ಮೈ ಮೇಲೆ ಏನಂತಾರೆ ಬೆಟ್ಟ ಇಲ್ದರೆ ಇದ್ದ ಅವನು ಒಂದು ಬಟ್ಟೆ ಏನು ಮಾಡ್ತಾನೆ ಹಂಗೆ ಹೊದ್ಕೊಂಡು ಹಂಗೆ ಓಡೋಗ್ತಾನೆ ಅಂತ ನೋಡ್ತೀರಿ. ಸೊ ಇದು ಯಾರಪ್ಪ ಇರ್ಬೋದು ಅಂತ ನೋಡಿದ್ರೆ, ನಾವು ಏನ್ರಿ ಹಿಸ್ಟೋರಿಯನ್ಸ್ ರೆಕಾರ್ಡ್ಸ್ ಬೇಕಂತ ನೋಡಿದ್ರೆ ಇದು ಸೆಂಟ್ ಮಾರ್ಕ್ ಇರ್ಬೋದು ಅಂತ ಹೇಳ್ತಾರೆ. ಆ ಮಾರ್ಕಿನ ಏನು ಮಾಡ್ತಾರೆ ಅಂತೆ, ತಾನು ಕಣ್ಮುಂದೆ ಕಣ್ಣಂತ ಅನುಭವನ ಏನು ಮಾಡ್ತಾರೆ ಈ ಪುಸ್ತಕದಲ್ಲಿ ಬರೆಯೋದನ್ನ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರು ಓದೋಕ್ಕಾಗ್ತದಾ? ಯಾರು ಓದ್ತೀರಾ ಅಂತಂದ್ರೆ ನೀವು ಕೈಗಳೆತ್ತರೆ ಅವಕಾಶ ಮಾಡ್ಕೊಡೋಕೆ ಅನುಕೂಲ ಆಗ್ಬೋದು. ನಾ ಗ್ರೂಪಲ್ಲಿ ಹಾಕಿ ನೋಡಿ. ಹಾಂ, ಓದಿ ಇಷ್ಟು, ಹೋಗಿ ಇಷ್ಟು, ಓದಿ.
ಇದು ಗುರುವಿನ ಅನುಭವದ ಅತ್ಯಂತ ಸ್ಮರಣೀಯ ರಾತ್ರಿಯಾಗಿತ್ತು. ಪಸ್ಕದ ಪ್ರತಿಯೊಂದು ವೈಶಿಷ್ಟ್ಯದ ಅರ್ಥವನ್ನು ಅವನು ಸಂಪೂರ್ಣವಾಗಿ ತಿಳಿದಿದ್ದನು. ತಾನು ದೇವರ ಕುರಿಮರಿ, ನಿಜ ಸ್ವರೂಪದಲ್ಲಿ ಅವನ ಮರಣವು ಮರುದಿನ ಶಿಲುಬೆಗೇರಿಸುವಿಕೆಯಿಂದ ನೆರವೇರಲಿದೆ ಎಂದು ಆತನಿಗೆ ತಿಳಿದಿತ್ತು. ಆದರೂ ಅವನ ಆಲೋಚನೆಗಳು ಅವನ ಪ್ರಿಯ ಶಿಷ್ಯರಿಗಾಗಿದ್ದವು. ಅವನು ಅವರಿಗೆ ಅಂತಿಮ ಪ್ರೋತ್ಸಾಹ ಮತ್ತು ಸೂಚನೆಯ ಮಾತುಗಳನ್ನು ನೀಡಬೇಕು, ಮತ್ತು ಅವನು ಹಾಗೆಯೇ ಮಾಡಿದನು. ಸಂತ ಯೋನನ ಸುವಾರ್ತೆಯ 3 ಅಧ್ಯಾಯಗಳು ಮೇಲಂತಸ್ತಿನ ದೊಡ್ಡ ಕೊಠಡಿಯಿಂದ ಹೊರಟು ಎಣ್ಣೆ ತೆಗೆಯುವ ಸ್ಥಳ ಗೆಸೆಮನೆಗೆ ಬರುವ ನಡುವಿನ ಸಮಯದ ಘಟನೆಗಳನ್ನು ದಾಖಲಿಸುತ್ತವೆ. ಯೇಸುವು ಆತನ ಶಿಷ್ಯರು ಆಗಾಗ್ಗೆ ಅಲ್ಲಿ ಕೂಡುತ್ತಾ ಇದ್ದುದರಿಂದ ಆತನನ್ನು ಹಿಡುಕೊಟ್ಟ ಯೂದನಿಗೂ ಆ ಸ್ಥಳವು ಗೊತ್ತಾಗಿತ್ತು. ಯೋಹಾನ 18:2 ಯೋಹಾನ 14:16 ಗುರುವು ತನ್ನ ಶಿಷ್ಯರಿಗೆ ಅವರಿಗಾಗಿ ಸಿದ್ಧತೆ ಮಾಡಲು ಹೋಗುತ್ತಿರುವ ಆ ಸ್ಥಳದ ಬಗ್ಗೆ ಹೇಳಿದನು. ಆದರೆ ಆತನು ಸತ್ಯದ ಆತ್ಮವನ್ನು ಅವರ ಸಹಾಯಕನಾಗಿ ಕಳುಹಿಸುವನು, ಮತ್ತು ಆತನು ಅವರಿಗೆ ಮುಂದಾಗುವ ಸಂಗತಿಗಳನ್ನು ತಿಳಿಸುವನು. 15ನೇ ಅಧ್ಯಾಯದಲ್ಲಿ ಆತನು ಅವರಿಗೆ ದ್ರಾಕ್ಷಿ ಬಳ್ಳಿ ಮತ್ತು ಕೊಂಬೆಗಳ ಸಾಮ್ಯವನ್ನು ನೀಡಿ ಅವರು ಇನ್ನು ಮುಂದೆ ಆಳುಗಳಲ್ಲ ಆದರೆ ಸ್ನೇಹಿತರು ಎಂದು ಅವರಿಗೆ ಭರವಸೆ ನೀಡಿದನು. ಏಕೆಂದರೆ ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. 16ನೇ ಅಧ್ಯಾಯದಲ್ಲಿ ಆತನು ಅವರಿಗೆ ಆತನ ಬಾಧೆಗಳಲ್ಲಿ ಪಾಲುಗಾರರಾಗಿ ಆತನ ಮಹಿಮೆಯನ್ನು ಹಂಚಿಕೊಳ್ಳಲು ಸಿದ್ಧರಾಗಿದ್ದರೆ ಹಿಂಸೆಯನ್ನು ನಿರೀಕ್ಷಿಸಬೇಕು ಎಂದು ಅವರಿಗೆ ತಿಳಿಸಿದನು.
ಥ್ಯಾಂಕ್ ಯು ಸಿಸ್ಟರ್. ಸದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ಯೇಸು ಕ್ರಿಸ್ತನ್ಗೆ ಆ ಒಂದು ಕೊನೆಯ ವಿಷಯಗಳು ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನಾಗಿತ್ತು ಗೊತ್ತಿತ್ತು ಅಂತ ಹೇಳಿದಪ್ಪ ಅಂದರೆ ಏನಂದರೆ ಲಾಸ್ಟ್ ಮೂಮೆಂಟ್ಸ್ ಅವರು ತನ್ನ ಶಿಷ್ಯನತ್ತ ಕಾಲಗಳನ್ನ ಸ್ಪೆಂಡ್ ಮಾಡೋಂಥದ್ದು, ಇದಾಗಿ ನಂತರ ಅವರು ಪ್ರಾಣ ಹೋಗ್ತದೆ, ಅವ್ರ ಲೋಕನ ಬಿಟ್ಟು ಹೋಗ್ತಾರೆ ಅಂತ ಮಟ್ಟು ಯೇಸು ಕ್ರಿಸ್ತನ್ ಬಹು ಸ್ಪಷ್ಟವಾಗಿ ಏನಾಗಿತ್ತು ಅಲ್ಲಿ ಗೊತ್ತಾಗಿತ್ತು ಅಂತ ನಾವು ಏನು ಮಾಡ್ತೀವಿ ನೋಡ್ತೀರಿ ಅದರ. ಸೊ ಇನ್ನು ಯೇಸು ಕ್ರಿಸ್ತನ್ಗೆ ಈ ಒಂದು ಕಡೆಯ ಕ್ಷಣಗಳಲ್ಲಿ ತನ್ನ ಶಿಷ್ಯನ ಜೊತೆ ಕೂತ್ಕೊಂಡು ಏನಂತಾರೆ ಅವರು ಮಾತಾಡೋಂಥ ಕಡೆ ಗಳಿಗೆಗಳು, ಅದರಿಂದ ಅವ್ರಿಗೆ ಎಷ್ಟು ಅಡ್ವೈಸ್ ಕೊಡೋಕ್ಕಾಗ್ತಾ ಇತ್ತೋ, ಎಷ್ಟು ಬಲಪಡಿಸೋಕ್ಕಾಗ್ತಾ ಇತ್ತೋ ಅಷ್ಟನ್ನೆಲ್ಲ ಏನು ಮಾಡ್ತಾರೆ ಯೇಸು ಕ್ರಿಸ್ತ ಬಲಪಡಿಸೋದು ನಾವು ನೋಡ್ಬೋದು. ಅಲ್ಲಿಗೆ ಇದು ಅಧಿಕವಾಗಿ ಇನ್ಸ್ಟ್ರಕ್ಷನ್ಸ್ ನಮಗೆಲ್ಲಪ್ಪ ಕೊಟ್ಟಿದೆ ಅಂತಂದರೆ, ಯೋಹಾನ ಬರೆದಂಥ ಸುವಾರ್ತೆಯಲ್ಲಿ 3 ಅಧ್ಯಾಯಗಳಲ್ಲಿ ನಮ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ, 14ನೇ ಅಧ್ಯಾಯ, 15ನೇ ಅಧ್ಯಾಯ, 16ನೇ ಅಧ್ಯಾಯ ನಮ್ಗೆ ಏನು ಮಾಡಿ ಕೊಟ್ಟಿದ್ದಾರೆ ನೋಡ್ಬೋದು ಅಲ್ವರ. ಸೊ ಯಾವಾಗ ಯೂದಾಸನು ಅವನ್ನ ಹಿಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಎದ್ದು ಹೊರಗಡೆ ಹೋಗ್ತಾನೋ, ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅಂದರೆ ಈ ಅಧ್ಯಾಯಗಳಲ್ಲಿ ಅನೇಕ ವಿಚಾರಗಳು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ 14ನೇ ಅಧ್ಯಾಯಲ್ಲಿ ಹೇಳ್ತಾರೆ ಏನ್ರಿ, ನಾನು ಹೋದರೆ ನಿಮ್ಗೊಂದು ಸ್ಥಳವನ್ನು ಸಿದ್ಧ ಮಾಡಿ ಮಾಡ್ತೀನಿ, ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನ ಹೀಗೆ ಬಿಡೋದಿಲ್ಲ, ನಾನಿರುವಲ್ಲಿ ನಿಮ್ಮನ್ನ ಏನು ಮಾಡ್ತೀನಿ ಸೇರಿಸ್ಕೊತೀನಿ ಅಂತ ಏನು ಮಾಡ್ತಾರೆ ಅವರಿಗೆ ಧೈರ್ಯ ಪಡಿಸ್ತಾರೆ ಅದರ. ಅದಾಗಿದ್ಮೇಲೆ ಏನ್ರಿ ಒಂದು ಇನ್ನೊಂದು ಪಾಯಿಂಟ್ ಏನಪ್ಪ ಹೇಳ್ತಾರೆ ಅಂತಂದರೆ, ಏನ್ರಿ ನಾನು ನೀನು ಒಬ್ಬಂಟಿನಾಗಿ ಬಿಡೋದಿಲ್ಲ, ನಿಮ್ಗೇನು ಮಾಡ್ತೀನಿ ಸಹಾಯಕನ ಕಳಿಸ್ಕೊಡಿ, ಸಹಾಯಕ ಬಂದು ಏನು ಮಾಡ್ತಾನೆ ನಿಮಗೆ ಸಕಲ ಸತ್ಯದಲ್ಲಿ ಕರ್ಕೊಂಡೋಗ್ತಾನೆ ಅಂತ ಶಿಷ್ಯನಿಗೆ ಏನು ಮಾಡ್ತಾರೆ ಎಂಕರೇಜ್ ಮಾಡ್ತಾರೆ. ಅದೇ ಥರ 15th ಚಾಪ್ಟರಲ್ಲಿ ಏನಪ್ಪ ಹೇಳ್ತಾರೆ ಅಂತಂದರೆ, ನಾನೇ ದ್ರಾಕ್ಷಿ ಬಳ್ಳಿ, ನೀವೆಲ್ಲ ಏನಾಗಿದ್ದೀರಾ ಅಲ್ಲ ಕೊಂಬೆಗಳಾಗಿದ್ದೀರಾ, ತಂದೆ ಏನಾಗಿದ್ದಾನೆ ತೋಟಗಾರನಾಗಿದ್ದಾನೆ, ನೀವೆಲ್ಲ ಏನು ಮಾಡಬೇಕು ಜೊತೆಗಿದ್ದೆ ಕೊಂಬೆ ಜೊತೆಗೇನೆ ಇರಬೇಕು, ಬಿಟ್ಟೋಗ್ಬಾರ್ದು, ಇದೆಲ್ಲ ಇದ್ಕೊಂಡು ಫಲಗಳನ್ನ ಕೊಡಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಎಂಕರೇಜ್ ಮಾಡೋದು ಏನು ಮಾಡ್ತಾರೆ ಅಲ್ಲಿ ನೋಡ್ತಾರೆ ಅದರ. ಅದೇ ಥರ 16th ಚಾಪ್ಟರ್ಲ್ಲಿ ಲಾಸ್ಟ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಬರುವಂಥ ಹಿಂಸೆಗಳು, ಆ ಹಿಂಸೆಯಿಂದ ಯಾವ ಥರ ಅವರು ಒಂದು ಏನಂತಾರೆ ಇದೇ ಕೊಡುವಂಥ ಶೋಧನೆಗಳೆಲ್ಲ ಪಾಸ್ ಆಗಬೇಕು, ಅದಕ್ಕೆ ಜಾನ್ 16:30 ಕೊನೆಗೆ ಏನು ಹೇಳ್ತಾರೆ ನೋಡ್ಬೇಕಾದ್ರೆ ಅಲ್ಲಿ ಲೋಕದಲ್ಲಿ ನಿಮಗೆ ಹಿಂಸೆಗಳು ಉಂಟು, ಆದರೆ ಧೈರ್ಯವಾಗಿರಿ ನಾನು ಅದನ್ನು ಜಯಿಸಿದ್ದೀನಿ, ನಿಮ್ಗೆ ಜಯಿಸೋದಕ್ಕೆ ಏನು ಮಾಡ್ತೀನಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಯಾರಿಗೆ ಈ ಮಹಿಮೆ, ತಂದೆ ಮನೆಯಲ್ಲಿ ಅನೇಕ ಬಿಡಾರಗಳದು, ಆ ಬಿಡಗಳಲ್ಲಿ ನಿಮ್ಮ ತಂಗದಿಕ್ಕೆ ಒಂದು ಸ್ಥಳ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಇದೆಲ್ಲ ಯಾರಿಗಪ್ಪ ಅಂತಂದರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇದು ಈ ಕಷ್ಟ ಸಂಕಟ ಹಿಂಸೆಗಳನ್ನೆಲ್ಲ ಸಹಿಸಿಕೊಂಡು ಅದರ ಆ ಕೊಂಬೆಗಳಲ್ಲಿ ಒಂದು ಕೊಂಬೆ ಆಗಿತ್ಕೊಂಡು ಆದಷ್ಟು ತನ್ನ ಶುದ್ಧೀಕರಣ ಮಾಡಿಕೊಂಡು ಅಧಿಕವಾಗಿ ಯಾರು ಫಲಗಳನ್ನ ಕೊಡ್ತಾರೋ ದೇವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಮಹಿಮೆ ತರತಾರೋ ಈ ಒಂದು ಬಿರುದು ಈ ಒಂದು ಪ್ರೈಸ್ ಅವ್ರಿಗೆ ಅಂತ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಈ ಥರ ತನ್ನ ಒಂದು ಮಾತುಗಳ ಮುಖಾಂತರ ಏನು ಮಾಡ್ತಾರೆ ಶಿಷ್ಯನಿಗೆ ಎನ್ಕರೇಜ್ಮೆಂಟ್ ಕೊಡ್ತಾರೆ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಆನ್ಲೈನ್ ಯಾರು ಓದೋಕ್ಕಾಗ್ತದಾ? ಹಾಂ ಓದಿ
ನಾವು
ಲಕ್ಷ್ಮೀ
ಓದ್ಲ
ಸರ್.
ಬ್ರದರ್.
ಹಾಂ ಓದಿ.
ಸ್ವಲ್ಪ ಸಮಯದ ನಂತರ ಅವರು ಅವನನ್ನು ನೋಡದೆ ಹೋಗುವರು, ನಂತರ ಸ್ವಲ್ಪ ಸಮಯದ ನಂತರ ಅವರು ಅವನನ್ನು ನೋಡುವರು. ಶಾಶ್ವತತೆಗೆ ಹೋಲಿಸಿದ ದೈವಿಕ ದೃಷ್ಟಿಕೋನದಿಂದ ಅವರ ಅನುಪಸ್ಥಿತಿಯ ಸಂಪೂರ್ಣ ಅವಧಿಯು ಸ್ವಲ್ಪ ಸಮಯವಾಗಿರುತ್ತದೆ. ನಂತರ ಪುನರುತ್ಥಾನದ ಬದಲಾವಣೆಯ ಕಾರಣದಿಂದಾಗಿ ಅವರು ಅವನನ್ನು ನೋಡುತ್ತಾರೆ, ಏಕೆಂದರೆ ಅವರು ಆತನಂತೆ ಮಾಡಲ್ಪಡುತ್ತಾರೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. 17ನೇ ಅಧ್ಯಾಯದಲ್ಲಿ ತಂದೆಗೆ ಅವನ ಅನುಯಾಯಿಗಳ ಪರವಾಗಿ ಅಪೋಸ್ತಲರಿಗಾಗಿ ಮಾತ್ರವಲ್ಲ, ಅವರ ವಾಕ್ಯದ ಮೂಲಕ ಅವನನ್ನು ನಂಬುವವರಿಗೂ ಅವನು ಮಾಡಿದ ಅದ್ಭುತ ಪ್ರಾರ್ಥನೆಯನ್ನು ದಾಖಲಿಸುತ್ತದೆ.
ಥ್ಯಾಂಕ್ ಯು ಅಂತ ಸತ್ಯ ನೋಡ್ಬೇಕಾರೆ ಇನ್ನು ಸ್ವಲ್ಪ ಕಾಲ ಏನ್ರಿ ನೀವು ನನ್ನ ನೋಡೋದಿಲ್ಲ, ಆದರೆ ಇನ್ನು ಸ್ವಲ್ಪ ಕಾಲ ಆಗಿದ್ಮೇಲೆ ನೀವು ನನ್ನ ನೋಡ್ತೀರಾ ಅಂತ ಏನು ಮಾಡ್ತಾರೆ ಯೇಸು ಕ್ರಿಸ್ತು. ಏನಪ್ಪ ಇದು ಸ್ವಲ್ಪ ಕಾಲ ಅಂತ ನೋಡ್ಬೇಕಾರೆ ಏನ್ರಿ ಹಾಂ ಯೇಸು ಕ್ರಿಸ್ತು ಇದು ತನ್ನ ಪುನರ್ತನಕ್ಕೆ ಮಾತ್ರ ಏನು ಮಾಡ್ತಾ ಇಲ್ಲ ಹೇಳ್ತಾ ಇರಲಿಲ್ಲ, ಇಡೀ ಸಭೆ ಪುನರ್ತನ ಆಗಿ ಕ್ರಿಸ್ತನ ಅಂಗವಾಗಿ ಅವನ ಒಂದು ಏನ್ತಾರೆ ಯೇಸು ಕ್ರಿಸ್ತನ ಮುಖಾಮುಖವಾಗಿ ಪುನರ್ತನ ಮೊದಲನೇ ಪುನರ್ತನ ತೊಡ್ತಾರೆ ಅದಕ್ಕೂ ಕೂಡ ಏನು ಮಾಡ್ತಾರೆ ರೆಫರೆನ್ಸ್ ಹೇಳ್ತಾರೆ ನೋಡ್ತಿರೋದು. ಅದಕ್ಕೆ ಸ್ವಲ್ಪ ಕಾಲ ಅಂತ ಹೇಳ್ಬೇಕಾರೆ ಏನ್ರಿ ಅವ್ರು ಭೂಲೋಕದಲ್ಲಿ ಮಾಂಸದಲ್ಲಿ ಇದ್ದಂಥ ಸ್ವಲ್ಪ ಕಾಲ ಒಂದೇನ್ರಿ 3 ದಿನ ಸಮಾಧಿಯಲ್ಲಿ ಇರ್ತಾರೆ, 3 ದಿನ ನಂತರ ಏನಂತಾರೆ ಪುನರ್ತನ ಅದಕ್ಕೆ ಮಾತ್ರ ಅಲ್ಲ ರೆಫರೆನ್ಸು, ಇನ್ನೂ ಒಂದು ಸ್ವಲ್ಪ ಕಾಲ ಕೂಡ ಏನಾಗಿದೆ ಇದೆ ಯೇಸು ಕ್ರಿಸ್ತನ ಏನ್ರಿ ಆ ಒಂದು ಮರಣ ಹೊಂದಿದಾಗಿಂದ ಹಿಡ್ದು ಸಭೆ ಕಂಪ್ಲೀಟ್ ಆಗಿ ಸಭೆ ಕ್ರಿಸ್ತನ ಒಂದು ದೇಹಕ್ಕೆ ಅಂಗವಾಗ ತನಕ ಕೂಡ ಆ ಥರ ದೃಷ್ಟಿಯಲ್ಲಿ ಇದು ಸ್ವಲ್ಪ ಕಾಲನೇ. ಎಷ್ಟು ವರ್ಷ ಎಷ್ಟು ವರ್ಷ 1000 ವರ್ಷಗಳಿದೆ ಅಂದರೆ 2000 ವರ್ಷಗಳು ಅಥವಾ ದೃಷ್ಟಿಯಲ್ಲಿ ಹೆಂಗಿದೆ ಅಂತ ಇದು 2 ದಿನಗಳ ಲೆಕ್ಕದಲ್ಲೇ ಇದೆ, 2 ಅಥವಾ 3 ದಿನಗಳು ಅಲ್ಲರ ಸ್ವಲ್ಪ ಕಾಲ. ಅದಕ್ಕೆ ಯೇಸು ಕ್ರಿಸ್ತ ಪ್ರಕಟಣೆ ಹೇಳೋದು ಈಗ ನಾನು ಏನು ಮಾಡ್ತೀನಿ ಬೇಗನೆ ಬರ್ತೀನಿ, ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ಸ್ವಲ್ಪ ಕಾಲ ಏನು ಮಾಡ್ರಿ ಇನ್ನ ಸಹಿಸಿಕೊಳ್ಳ್ರಿ, ಲೋಕದಲ್ಲಿ ಶೋಧನೆ ಉಂಟು ಹಿಂಸೆಗಳು ಉಂಟು ಏನು ಮಾಡ್ರಿ ಆದರೆ ಧೈರ್ಯವಾಗಿರಿ, ನಾನು ಏನು ಮಾಡಿದ್ದೀನಿ ಲೋಕನ ಜಯಿಸಿದ್ದೀನಿ,
ಜಯಿಸಿದ್ದೀನಿ.
ನಿಮಗೇನು ಮಾಡ್ತೀನಿ ಸಮಾಧಾನ ಕೊಡ್ತೀನಿ, ಲೋಕ ಕೊಡೋಂಥ ಸಮಾಧಾನ ಅಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಶಿಷ್ಯನಿಗಳಿಗೆ ಜಾನ್ 17 ಚಾಪ್ಟರ್ ಬ್ಯೂಟಿಫುಲ್ ಆಗಿ ಒಂದು ಪ್ರೇಯರ್ ಮಾಡೋದು ಏನು ಮಾಡ್ತೀನಿ ನೋಡ್ತೀರಿ ಅದರ ಏನಪ್ಪ ಪ್ರೇಯರು ನಿಮ್ಮೆಲ್ಲ ಒಂದಾಗಿದ್ದು ಮನಃಶಾಂತಿ ಏನು ಮಾಡಿ ನೀವು ಹೊಂದಿರಿ ಅದರ ನಾನು ತಂದೆ ಯಾವ ಥರ ಒಂದಾಗಿದ್ದರು ಆ ಥರ ನೀವೆಲ್ಲ ಏನಾಗಿರಿ ಒಂದಾಗಿರಿ, ಇದರಿಂದ ದೇವ್ರಿಗೆ ಏನಾಗ್ತಾರೆ ಅಧಿಕವಾಗಿ ಮಹಿಮೆ ಬರ್ತಂದು ಕೂಡ ಏನು ಮಾಡ್ತಾರೆ ಹೇಳೋದನ್ನ ನೋಡ್ತೀರಿ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಯಾರು ಓದೋಕ್ಕಾಗ್ತದಾ?
ಓದ್ಲಿಕ್ಕೆ
ಓದಿದ್ದೀವಿ ಅಷ್ಟೇ.
ಗೆತ್ಸೆಮನೆ ತೋಟದಲ್ಲಿ ಹೀಗೆ ಸಂವಾದ ಮಾಡುತ್ತಾ ಅವರು ತೋಟವನ್ನು ಅಥವಾ ಎಣ್ಣೆ ಮರಗಳ ತೋಪನ್ನು ತಲುಪಿದರು. ಅಲ್ಲಿ ಎಣ್ಣೆ ಮರದ ಕಾಯಿಗಳಿಂದ ಎಣ್ಣೆ ತೆಗೆಯುವ ಯಂತ್ರವಿತ್ತು. ಪ್ರವೇಶ ದ್ವಾರದ ಬಳಿ 8 ಶಿಷ್ಯರನ್ನು ಬಿಟ್ಟು ಬಿಟ್ಟು ಅವರಿಗೆ ಎಚ್ಚರವಾಗಿರುವಂತೆ ಹೇಳಲಾಯಿತು. ನಂತರ ಏಸು ವಿಶೇಷವಾಗಿ ಪ್ರಿಯರಾದ ಪೇತ್ರ, ಯಾಕೋಬ ಮತ್ತು ಯೋಹಾನರೊಂದಿಗೆ ಸ್ವಲ್ಪ ದೂರ ಹೋದನು. ತದನಂತರ ತನ್ನ ಅತ್ಯಂತ ಪ್ರಿಯ ಸ್ನೇಹಿತರು ಸಹ ತನ್ನ ದುಃಖಕರ ಸ್ಥಿತಿಯನ್ನು ಮೆಚ್ಚುವ ಅಸಾಧ್ಯತೆಯನ್ನು ಅರಿತುಕೊಂಡು ಅವನು ಒಬ್ಬಂಟಿಯಾಗಿ ತಂದೆಯೊಂದಿಗೆ ಮಾತನಾಡಲು ಇನ್ನೂ ಹೆಚ್ಚು ದೂರ ಹೋದನು. ಅವನ ತುಟಿಗಳಿಂದ ಕೇಳಿದ ವಿಷಯಗಳಿಂದ ಗೊಂದಲಕ್ಕೊಳಗಾದ ಆಶ್ಚರ್ಯಚಕಿತರಾದ ಶಿಷ್ಯರು ನಿಜವಾದ ಪರಿಸ್ಥಿತಿಯನ್ನು ಗ್ರಹಿಸಲಿಲ್ಲ. ಅವನ ಮಾತುಗಳಲ್ಲಿ ಇನ್ನೂ ಏನೋ ಪರಭಾಷೆ ಇರಬೇಕೆಂದು ಅವರು ಭಾವಿಸಿದ್ದರು. ಅವರು ನಿಜವಾಗಿಯೂ ಅವನೊಂದಿಗೆ ಎಚ್ಚರವಿರುತ್ತಿದ್ದರು, ಆದರೆ ಅವರು ದಣಿದಿದ್ದರು ಮತ್ತು ನಿದ್ರೆಗೆ ಜಾರಿದರು. ಮನಸ್ಸು ಸಿದ್ಧವಾಗಿತ್ತು, ಆದರೆ ದೇಹಕ್ಕೆ ಬಲ ಸಾಲದಾಗಿತ್ತು.
ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ಈ ಗೆಸ್ಟ್ ಮೇಲೆ ಹೋಗಿದ ತಕ್ಷಣ ಆ ಗೆಸ್ಟ್ ಮೇಲೆ ಒಂದು ಎಂಟ್ರೆನ್ಸ್ ಏನಾಗ್ತಾಯಿತ್ತು ಇರ್ತಾಯಿತ್ತು ಅದರ. ಸೊ ಅದಕ್ಕೆ ಈ ಶಿಷ್ಯನರೆಲ್ಲ ಏನು ಮಾಡೋರು ಸ್ವಲ್ಪ ಈ ಎಂಟ್ರೆನ್ಸ್ ಸ್ವಲ್ಪ ದೂರದಲ್ಲೇ ಏನು ಮಾಡೋರು ಅಂದರೆ ಇವರೆಲ್ಲ ರೆಸ್ಟ್ ಮಾಡೋರಂತೆ. ಸೊ ಅದಕ್ಕೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಎಲ್ಲ ಶಿಷ್ಯನೆಲ್ಲ ಬಿಟ್ಬಿಟ್ಟು ಇವ್ರಿಗೆ ತುಂಬ ಕ್ಲೋಸ್ ಆಗಿರೋಂಥ 3 ಜನ ಶಿಷ್ಯನ ಏನಾಗಿದ್ರು ಇದ್ರು ಅದರ ಯೇಸು ಕ್ರಿಸ್ತ ಯಾರು ತುಂಬ ಕ್ಲೋಸ್ ಆಗಿರೋರು ಶಿಷ್ಯನ ಮೂರು ಜನ ಯಾರೋದ
ಜಾನ್, ಪೀಟರ್,
ಪೀಟ್ರು
ಯಾಕೋಬ.
ಪುತ್ರ
ಯೋಹಾನ
ಯೋಹಾನ ಯಾಕೋಬ.
ಅದರ ಸೋ
ಜಾನ್, ಪೀಟರ್,
ಯೋಹಾನ,
ಜೇಮ್ಸ್,
ವೆರಿ ಗುಡ್, ಯೋಹಾನ ಯಾಕೋಬು ಮತ್ತೆ ಪೇತ್ರ,
ಪೇತ್ರ.
ಮೂರು ಜನ ಏನಾದ್ರು ತುಂಬ ಕ್ಲೋಸ್ ಆಗಿದೆ. ಅದಕ್ಕೆ ಯೇಸು ಕ್ರಿಸ್ತ ಮಾಡ್ತಾರೆ, ಇವು ಮೂರು ಜನ ಏನು ಮಾಡ್ತಾರೆ ಕೊಣಕ್ತಾ ಇದಾರೆ. ಯಾಕೆ ಮೂರು ಜನ ಕೊಣಕ್ತಾರೆ ಅಂದರೆ, ಯೇಸು ಕ್ರಿಸ್ತನ ತುಂಬ ಕ್ಲೋಸ್ ಆಗಿದ್ದವರು ಇವು ಮೂರು ಜನ. ಅಟ್ಲೀಸ್ಟ್ ಈ ಮೂರು ಜನ ಏನು ಮಾಡ್ತಾರೆ, ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊತಾರೆ, ಅವ್ನ ಮೈನ ಅರ್ಥ ಮಾಡ್ಕೊತ ಕೊಣಕ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಎಚ್ಚರಿಕೆಯಿಂದಿರ್ರಿ, ನನ್ನ ಜೊತೆಗೆ ಮಾಡಿ, ಆ್ಯಕ್ಚುಲಿ ಎಚ್ಚರಿಕೆಯಿಂದಿರಿ, ಪ್ರಾರ್ಥನೆ ಮಾಡಿ ಅಂತ ಹೇಳ್ಬೇಕಾದ್ರೆ ಏನಪ್ಪ ಮೀನಿಂಗ್ ಅಂದರೆ, ನನ್ನ ಜೊತೆ ಸ್ವಲ್ಪ ಟೈಮ್ ಮಾಡಿ ನೀವು ಸ್ಪೆಂಡ್ ಮಾಡಿ ಪ್ರೇಯರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಏನು ಮಾಡ್ತಾರೆ, ಇವರು ಸ್ವಲ್ಪ ದೂರ ಹೋಗ್ಬಿಟ್ಟು ತಂದೆ ದೇವ್ರ ಹತ್ರಕ್ಕೆ ಏನು ಮಾಡ್ತಾರೆ, ಪ್ರತ್ಯೇಕವಾಗಿ ಒಬ್ಬಂಟಿನಾಗ ಏನು ಮಾಡ್ತಾರೆ ಪ್ರೇಯರ್ ಮಾಡೋದು ನೋಡ್ತೀರಿ. ಆದರೆ ನಮಗೆಲ್ಲ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡ್ಬೇಕಾದ್ರೆ ಜೋರು ಎಲ್ಲರಿಗೂ ಹೂವು ಥರ ಎಂದರೆ ಕೇಳಿಸೋ ಪ್ರಾರ್ಥನೆ ಮಾಡ್ತಾ ಇರಲ್ಲ. ಅವರು ಯೇಸು ಕ್ರಿಸ್ತ ಏನು ಮಾಡೋದು ಅಂದರೆ, ಅಲ್ಲಿ ಸೈಲೆಂಟಾಗೆ ಅವ್ರು ಏನು ಮಾಡೋರು ದೇವ್ರ ಹತ್ರ ಪ್ರಾರ್ಥನೆ ಮಾಡೋರು. ಅಂದ್ರೆ ಆ ಒಂದು ಮಾತುಗಳು ಶಿಷ್ಯನ್ಗಳ ಕಿವಿಗೆ ಸ್ಪಷ್ಟವಾಗಿ ಏನಾಗ್ತಾ ಇರಲ್ಲ, ಕೇಳಿಸ್ತಾ ಇರಲ್ಲ. ಅದ್ರ ಅದು ಯೇಸು ಕ್ರಿಸ್ತು ಏನು ಸುಮ್ಮನೆ ಹೋಗ್ಬಿಟ್ಟು ಒಂದು 2 ನಿಮಿಷ ಪ್ರೇಯರ್ ಮಾಡೋ ಸಿಗೇ ಬಂದ್ಬಿಟ್ರು ಅಂತಂದ್ಬಿಟ್ಟು ಏನಿಲ್ಲ ರೀ, ನಮ್ಮ ಬೈಬಲ್ ಅಷ್ಟೇ ಕೊಟ್ಟಿದ್ದಾರೆ. ಆದರೆ ಯೇಸು ಕ್ರಿಸ್ತು ಏನು ಮಾಡಿದ್ರೆ ಒಂದು ಒಂದು ಸ್ವಲ್ಪ ಜಾಸ್ತಿ ಸಮಯ ಏನು ಮಾಡಿದ್ದಾರೆ ತೊಗೊಂಡಿದ್ದಾರೆ. ಅದರ ಯೇಸು ಕ್ರಿಸ್ತು ಒಬ್ಬರೇ ಪ್ರೇಯರ್ ಮಾಡ್ತಾ ಇರ್ಬೇಕಾರೆ, ಅದರ ಚೆನ್ನಾಗಿ ಊಟ ತಿಂದಿರ್ಬೇಕಾರೆ, ತಂಪಾದ ಗಾಳಿಯಲ್ಲಿ ಇವ್ರಿಗೇನು ಟೆನ್ಷನ್ನೇ ಇಲ್ಲ. ಅದರ ಹಂಗಿರೋ ಸಂದರ್ಭದಲ್ಲಿ ಇವ್ರು ಏನಾಗಿದೆ, ಸ್ವಲ್ಪ ರೆಸ್ಟ್ ಮಾಡಿದ ತಕ್ಷಣ ಇವರು ದೀರ್ಘ ನಿದ್ರೆಗೆ ಏನು ಮಾಡೋರೆ ಹೋಗ್ಬಿಟ್ಟಾರೆ. ಯೇಸು ಕ್ರಿಸ್ತು 3 ಸತಿ ಬಂದು ಏನು ಮಾಡ್ತಾರೆ, ಎಬ್ಬಿಸ್ತಾರೆ. 3 ಸತಿ ಬಂದು ಎಬ್ಬಿಸೋ ಸರಿ ಏನ್ರಿ ತಿರ್ಗಾ ಎದ್ಬಿಟ್ಟು ವಾಪಸ್ ಏನು ಮಾಡ್ತಾರೆ, ಈ ಥರ ನಿದ್ದೆ ಮಾಡೋಕ್ಕೆ ಶುರು ಮಾಡ್ತಾರೆ ಅದರ. ಸೊ ಆದರೆ ಆ ನಿದ್ದೆ ಕಣ್ಣಲ್ಲಿ ಯೇಸು ಕ್ರಿಸ್ತು ನೋಡಿತಾರೆ, ಅದರ ಅವ್ರ ಬಾಯಿನಲ್ಲಿ ಏನೋ ಮಾತುಗಳು ಬರ್ತಾ ಇದ್ದಾರೆ, ಮಾತುಗಳು ಏನೋ ಅಂತ ಅಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ಏನಾಗಿಲ್ಲ ಅವ್ರಿಗೆ, ಮೋಸ್ಟ್ಲಿ ಗೊತ್ತಾಗಿರಲ್ಲ ಅದರ. ಸೊ ಏನೋ ಇರಬೇಕು, ಏನೋ ಏನೋ ಡೀಪಾಗಿರೋಂಥ ಏನೋ ಮ್ಯಾಟರ್ ಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಅವ್ರು ಥಿಂಕ್ ಮಾಡ್ಬಿಟ್ಟು ತಿರ್ಗಿ ಏನು ಮಾಡ್ತಾರೆ, ನಿದ್ದೆಗೆ ಜಾರದ ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತೀರಾ ಲಕ್ಷ್ಮಿ ಮಿನಿಸ್ಟರ್, ಓದ್ತೀರಾ?
ಹಾ ಬ್ರದರ್, ಗುರುಗಳು ಆಗಾಗ್ಗೆ ಏಕಾಂಗಿಯಾಗಿ ಪ್ರಾರ್ಥನೆಯಲ್ಲಿ ಏಕೆ ಇರಲು ಇಷ್ಟಪಟ್ಟರು ಎಂದು ಕೆಲವರು ಪ್ರಶ್ನಿಸಿದರೆ ಉತ್ತರ ಹೀಗಿರುತ್ತದೆ: ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ. ಯೆಶಾಯ 63:3. ಅವರು, ಅವರ ಶಿಷ್ಯರು ಮತ್ತು ಅನುಯಾಯಿಗಳು ಅವರನ್ನು ತುಂಬಾ ಪ್ರೀತಿಸುತ್ತಿದ್ದರು, ಆದಾಗ್ಯೂ ಅವರು ಒಂಟಿಯಾಗಿದ್ದರು, ಯಾಕೆಂದರೆ ಅವರು ಮಾತ್ರ ಪವಿತ್ರಾತ್ಮದಿಂದ ಗರ್ಭಧಾರಣೆ ಹೊಂದಿದ್ದರು. ಆತನು ತನ್ನ ದೇಹವನ್ನು ಯಜ್ಞವನ್ನಾಗಿ ಅರ್ಪಿಸಿ ಮುಗಿಸುವ ತನಕ ಆತನ ಮರಣದ ಮೌಲ್ಯವನ್ನು ಅವರಿಗೆ ಅನ್ವಯಿಸಲು ಸಾಧ್ಯವಾಗುವಂತೆ ಆತನು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವವರಿಗೆ, ಅವರ ಅನುಯಾಯಿಗಳಿಗೆ ತಾವು ಆಶೀರ್ವದಿಸಲ್ಪಟ್ಟವರು ಎಂದು ತಿಳಿದುಕೊಳ್ಳಲು ಅಥವಾ ಪವಿತ್ರಾತ್ಮದಿಂದ ಗರ್ಭಧಾರಣೆ ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ಆತನೊಂದಿಗೆ ಮುಂದಿನ ಮಹಿಮೆಗಳಲ್ಲಿ ಪಾಲುಗಾರರಾಗುವಂತೆ ಈಗಿನ ಕಾಲದ ಬಾಧೆಗಳಲ್ಲಿ ತ್ಯಾಗಮಯವಾಗಿ ಆತನೊಂದಿಗೆ ಪಾಲುಗಾರರಾಗಲು ಅವರಿಗೆ ಅವಕಾಶ ಮಾಡಿಕೊಡಲು ಸಾಧ್ಯವಾಗುತ್ತಿರಲಿಲ್ಲ.
ಥ್ಯಾಂಕ್ ಯು ಸಿಸ್ಟರ್. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ನೋಡ್ಬೇಕಾದ್ರೆ ಇಲ್ಲಿ ಏನಪ್ಪ ನೋಡ್ತೀನಿ ಅಂದರೆ, ಯೇಸು ಕ್ರಿಸ್ತು ಏನ್ರಿ ಒಬ್ಬಂಟಿನಾಗ ಏನು ಮಾಡ್ತಾಯಿದ್ರು, ಅವರು ಪ್ರೇಯರ್ ಮಾಡೋದು ಅವ್ರು ಏನಂತಾರೆ ಅವ್ರಿಗೆ ಒಂದು ರೂಢಿಯಾಗಿತ್ತು ಅದರ. ಅದು ಎಸ್ಪೆಷಲಿ ಈ ಮೂಮೆಂಟಲ್ಲಿ ಯೇಸು ಕ್ರಿಸ್ತು ಏನಪ್ಪ ಮಾಡೋದು ಅಂದರೆ, ಸ್ವಲ್ಪ ಏನ್ರಿ ಅವ್ರ ಜೊತೆಗೆ ಯಾರು ಇದ್ದೀವಿ ಸ್ವಲ್ಪ ಏನ್ರಿ ಪ್ರೇಯರ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರ್ಬೋದಲ್ಲ ಅಂತೇನೋ ಇತ್ತು ಅದರ. ಆದರೆ ಯೇಸು ಕ್ರಿಸ್ತಿನ ಜೊತೆಗೆ ಯಾರಿಲ್ಲ ಅಂತ ನೋಡ್ತೀರಿ ಅದರ. ಬಟ್ ಅದಕ್ಕೆ ಒಂದು ವಾಕ್ಯ ಓದೋಣ, ಯೆಶಾಯ 63:3 ನೋಡಿರ್ತೀರಿ. ಐಜಯ
ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ. ನನ್ನ ಕೋಪದಿಂದ ಶತ್ರುಗಳನ್ನು ತುಳಿದೆನು, ರೋಷ ಪ್ರೇರಿತನಾಗಿ
ನೋಡ್ರ ಸೊ ನೋಡ್ಬೇಕಾದ್ರೆ ಹೇಳ್ತಾರೆ,
ಪ್ರೇರಿತನಾಗಿ ಅವರನ್ನು ಕಾಲಿನಿಂದ ಒಸಗಿದೆನು. ಅವರ ಸಾರವು ನನ್ನ ವಸ್ತ್ರಗಳ ಮೇಲೆ ಸಿಡಿದಿದೆ, ನನ್ನ ಉಡುಪನ್ನೆಲ್ಲ ಮಸಿ ಮಾಡಿಕೊಂಡೆನು.
ಥ್ಯಾಂಕ್ ಯು. ಸದ್ಯ ನೋಡ್ಬೇಕಂತ ಹೇಳ್ತಾರೆ, ನಾನು ಒಬ್ಬನೇ ಏನು ಮಾಡಿದ್ದೀನಿ, ದ್ರಾಕ್ಷ ತೊಟ್ಟಿನ ನಾನು ತುಳಿದಿದ್ದೀನಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸೊ ಇದು ಇಲ್ಲಿ ಯೇಸು ಕ್ರಿಸ್ತು ಮಾಡೋಂಥ ಕೆಲಸದ ಬಗ್ಗೆ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅವ್ರ ಜೊತೆಗೆ ಯಾರು ಇಲ್ವಂತೆ, ಯಾರೂ ಇಲ್ಲ ಅಂತ ನಾವು ಏನು ಮಾಡ್ತೀವಿ ನೋಡ್ತೀರಿ ಅಲ್ವರ. ಹಂಗಾದ್ರೆ ಅವರು ಬೇಕಾಗಿರೋ ಸಂದರ್ಭದಲ್ಲಿ ಅವ್ರ ಕಷ್ಟ ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಳಕ್ಕೆ ಯಾರಾದ್ರು ಸಿಗ್ತಾರೆ ಅಂತಂದರೆ ಒಬ್ಬರು ಕೂಡ ಏನಾಗಿಲ್ವಂತೆ, ಇರಲೇ ಇಲ್ವಾ ಅಂತ ನೋಡ್ತೀರಿ. ಅದಕ್ಕೆ ಕೆಲವು ವಾಕ್ಯಗಳು ಓದೋ ನೋಡ್ತೀನಿ. ಕೀರ್ತನೆ 69:20 ಓದಿದ್ದೀನಿ. ಕೀರ್ತನೆ 69:20
ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ, ಕರುಣಾಳುಗಳನ್ನು ನಿರೀಕ್ಷಿಸಿದೆ ದೊರೆಯಲಿಲ್ಲ, ಸಂತೈಸುವವರನ್ನು ಹಾರೈಸಿದೆ ಸಿಕ್ಕಲಿಲ್ಲ.
ನೋಡ್ರ, ಸೊ ಅದರಲ್ಲಿ ಕರುಣಾಳುಗಳನ್ನು ನಿರೀಕ್ಷಿಸಿದೆ, ಏನಾಗಿಲ್ವಂತೆ, ಸಿಕ್ಕಲಿಲ್ಲ. ಅದರ ಏನ್ರಿ, ಸಂತೈಸನ ಹುಡುಕಿದ್ರು ಏನಾಗಿಲ್ವಂತೆ, ಯೇಸುಕ್ರಿಸ್ತನಿಗೆ ಒಬ್ಬರು ಕೂಡ ಸಿಕ್ಕಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಯೇಸುಕ್ರಿಸ್ತನ ಈ ಒಂದು ಭಯಂಕರವಿರುವಂಥ ಕಠಿಣವಾಗಿರುವಂಥ ಅನುಭವದಲ್ಲಿ ಯೇಸುಕ್ರಿಸ್ತನ ಜೊತೆಗೆ ಯಾರಪ್ಪ ಇದ್ರು ಅಂತ ನೋಡಿದ್ರೆ ಅಂದರೆ ಯಾರು ಕೂಡ ಏನಾಗಿರಲಿಲ್ಲ, ಇರಲಿಲ್ಲ. ಒಬ್ಬರು ಏನಾಗಬೇಕಾಗಿತ್ತು, ಇದ್ರಲ್ಲಿ ಹೋಗ್ಬೇಕಾಗಿತ್ತು ಅಂತ ನೋಡ್ತೀರಿ. ಅದರ ಅದಕ್ಕೆ ಏನ್ರಿ ಅಲ್ಲಿ ಹೇಳೋದು, ಏನ್ರಿ ನನ್ನ ಜೊತೆಗೆ ಇದ್ಬಿಟ್ಟು ಸ್ವಲ್ಪ ಕೂಡ ನೀವೇನು ಮಾಡೋಕ್ಕಾಗಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾರೆ. ನೋಡಿ ಇನ್ನೊಂದು ಕಡೆ ಯೇಸು ಕ್ರಿಸ್ತು ಹೇಗಪ್ಪ ಇದ್ರು ಅಂತ ಕೀರ್ತನೆ ಹೇಳ್ತಾರೆ. ಕೀರ್ತನೆಯಲ್ಲಿ ಒಂದು ನಿಮಿಷ ರೀ, ನೂರ ಎರಡು ನಾಲ್ಕರಿಂದ ಹಿಡ್ದು ಒಂಬತ್ತರೆಗೂ ಓದಿಂತೀನಿ ನೋಡೋಣ.
ನನ್ನ ಹೃದಯವು ಬಿಸಿಲಿನಿಂದ ಬಾಡಿ ಹೋದ ಹುಲ್ಲಿನಂತಿದೆ, ಊಟವನ್ನು ಮರೆತನು
ನೋಡ್ರ
ನಿಟ್ಟುಸಿರಿನಿಂದ.
ನೋಡಿ ಏನ್ ಹೇಳ್ತಾರೆ ನೋಡ್ಕೊಂಡು ಹೋಗೋಣ. ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ ಅಂತಂದ್ರೆ ಏನ್ರಿ, ನನ್ನ ಹೃದಯವು ಹೆಂಗಿದೆಂತೆ, ಬಿಸಿಲಿನಿಂದ
ಬಿಸಿಲಿನಿಂದ
ಬಾಡಿ ಹೋದಂತ ಹುಲ್ಲಿನ ತರ ಇದೆ ಅಂತ, ಡ್ರೈ ಆಗ್ಬಿಡಿದೆ ಅಂತ. ಅದರ ಏನಂದ್ರೆ ಏನ್ರಿ, ಒಂದು ಯಾವುದೇ ರೀತಿ ಏನಿಲ್ಲ, ಏನ್ರಿ ಒಂದು ನಿರೀಕ್ಷೆ, ಒಂದು ಸಂತೋಷ. ಅದರ ಏನು ನಮ್ಮ ಥರ ನಿರೀಕ್ಷೆ ಸಂತೋಷ ಮತ್ತು ವಿಶ್ವಾಸ ಇಲ್ಲ ಅಂತಲ್ಲ ರೀ, ಅದರ ಏನ್ರಿ ಒಂದು ಒಂದು ಐಸೋಲೇಟೆಡ್ ಕಂಡೀಷನ್, ಯಾರು ಜೊತೆಗಿಲ್ದಿರ್ಬೇಕಾರೆ. ಅದರ ಆ ಮಾಂಸದಲ್ಲಿ ಬರೋಂಥ ಒಂದು ಶೋಧನೆಗಳು, ಮೆಂಟಲ್ ಒಂದು ಒಂದು ವೇದನೆಗಳು, ಇದರಲ್ಲಿ ಯೇಸು ಕ್ರಿಸ್ತನ ಫೀಲಿಂಗ್ಸ್ ಹೆಂಗಪ್ಪ ಇತ್ತು ಅಂತಂದರೆ ಎಂತಾರೆ, ಒಣಗೋಗಿರೋಂಥ ಹುಲ್ಲಿನಂತೆ ಇದೆ. ಯಾರ ಒಂದು ಬಲ ಇಲ್ಲ, ಒಂದು ಶಕ್ತಿನೇ ಇಲ್ದಿರಂತ, ನಿಶಕ್ತನಾಗ್ಬಿಡಂತೆ ಅವ್ನು. ನೆಕ್ಸ್ಟ್ ಆಮೇಲೆ ನಾನು ಊಟವನ್ನು
ಊಟವನ್ನು
ಮಾಡೋದನ್ನ
ಮರೆತೇನೆ.
ಮರೆತು ಬಿಟ್ಟೇನೋ ಅದರ. ಇವಾಗ ಎಷ್ಟೋ ಸತಿ ಹೆಂಗಿರ್ತಾರೆ ಅಂತಂದರೆ ನಮಗೆ ತುಂಬ ದುಃಖ ಆಗ್ಬಿಟ್ರೆ ನಾವೇನು ಮಾಡಲ್ಲ, ಊಟ ಮಾಡೋಕ್ಕೆ ಹೋಗೋದಿಲ್ಲ ನೋಡಿರ್ತೀನಿ. ಯಾಕೆ ಅದರ ಊಟ ಮಾಡೋಂಥ ಮನಸ್ಸು ಕೂಡ ಏನಾಗಲ್ಲ, ಬರೋದಿಲ್ಲ. ಯೇಸು ಕ್ರಿಸ್ತನಿಗೆ ಹೆಂಗಿತ್ತಂದರೆ ಊಟ ಮಾಡೋಂಥ ಮನಸ್ಸು ಕೂಡ ಏನಾಗಿಲ್ವಂತೆ, ಇರಲಿಲ್ವಂತೆ. ಆಮೇಲೆ ನೆಕ್ಸ್ಟ್, ಹಾಂ
ನಿಟ್ಟುಸಿರಿನಿಂದ ನನ್ನಲ್ಲಿ ಎಲುಬು ತೊಗಲು ಮಾತ್ರ ಉಳಿದಿರುತ್ತದೆ.
ನೋಡ್ರ, ನಿಟ್ಟುಸಿರಿನಿಂದ ಏನಾಗಿಂತೆ, ಬರೀ
ನನ್ನಲ್ಲಿ
ಎಲುಬು ಮಾತ್ರ
ಎಲುಬು ಮಾತ್ರ.
ಅಂತೆ. ಅದರ ಹಂಗಾರೆ ಏನ್ರಿ ಫುಲ್ಲು ಡ್ರೈನ್ ಔಟ್ ಆಗಿಬಿಟ್ಟಿದ್ರು. ಅದರ ಯಾರೋ ಅವ್ರಿಗೆ ಸಂತೈಸಲ್ದಿರ್ಬೇಕಾರೆ ಒಬ್ಬಂಟಿನಾಗಿ. ಆಮೇಲೆ ನೆಕ್ಸ್ಟ್ ನೋಡಿಂತೀನಿ ನೆಕ್ಸ್ಟ್. ಹಾಂ
ಅಡವಿಯ ಬಕದಂತಿದ್ದೇನೆ, ಹಾಳೂರಿನ ಗೂಗಿಯಂತಿದ್ದೇನೆ.
ನೋಡ್ರ, ಯೇಸು ಕ್ರಿಸ್ತು ಯಾವ ಥರ ಕಂಪೇರ್ ಮಾಡ್ಕೊಂತ ನೋಡಿ, ತನ್ನ ತಾನೇ ಅಡವಿಯ ಬಕದಂತೆ ಇದ್ದೀನಿ.
ಇದ್ದೇನೆ.
ಅದರ ಹೆಂಗಿದಂತೆ, ಗೂಬೆ ಥರ ಇದಾರಂತೆ. ಅದರ ಗೂಬೆ ಏನೇ ಜೋಡಿ ಜೋಡಿ ಆಗಿರ್ತಾರ, ಒಬ್ಬ ಒಂಟಿ ಆಗಿರ್ತಾರೆ ನೋಡ್ತೀರಿ. ಅದರ ಯಾವ ಬರೋದು ರಾತ್ರಿ ಹೊತ್ತು ಯಾರು ಇಲ್ದಿರ್ಬೇಕಾರೆ. ಆ ಥರ ಯೇಸು ಕ್ರಿಸ್ತು ಏನಾಗ್ಬಿಟ್ರು ಅಂತಂದರೆ, ಎಷ್ಟೋ ಸಾವಿರಾರು ಜನ ಹಿಂದೆ ಬಂದರು, ಅದರ ಲಕ್ಷಾಂತರ ಜನಕ್ಕೆ ಏನು ಮಾಡಿದ್ರು, ಒಳ್ಳೆಯದನ್ನ ಮಾಡಿದ್ರು. ಆದರೆ ಅವ್ರಿಗೆ ಬೇಕಾಗಿರೋ ಸಂದರ್ಭದಲ್ಲಿ ಒಬ್ಬರು ಕೂಡ ಏನಾಗಿಲ್ವಂತೆ, ಜೊತೆಗೆ ಇರಲಿಲ್ವಂತೆ. ನೋಡ್ರ, ಅಡವಿಯ ಬಕದಂತೆ ಇದ್ದೀನಿ. ಆಮೇಲೆ
ನಿದ್ರೆ ಇಲ್ಲದವನಾಗಿ ಮನೆ ಮಾಳಿಗೆಯ ಮೇಲಿರುವ ಒಂಟಿಯಾದ ಪಕ್ಷಿಯಂತಿರುತ್ತೇನೆ.
ನೋಡ್ರ ಹೆಂಗಿದ್ರಂತೆ ಯೇಸು ಕ್ರಿಸ್ತು, ಅದರ ನಿದ್ರೆನೇ ಇಲ್ದಿರ ಅಲ್ವರ. ನಮಗೇನೋ ಭಯಂಕರ ಜವಾಬ್ದಾರಿ ಇದ್ದರೆ, ಭಯಂಕರ ರೆಸ್ಪಾನ್ಸಿಬಿಲಿಟಿ ಏನಾಗಿತ್ತು ಅಂದರೆ ನಿದ್ದೆ ಬರ್ತದ, ಹಾಂ ಸುಖವಾಗಿ ನಿದ್ದೆನೇ ಬರಲ್ಲ ರೀತಿ. ಅದರ ತುಂಬ ಟೆನ್ಷನ್ ಇದ್ದರೆ ನಿದ್ದೆ ಬರ್ತದ, ನಿದ್ದೆ ಬರಲ್ಲ ಅಂತೀನಿ. ಯೇಸು ಕ್ರಿಸ್ತನಿಗೆ ಇಡೀ ಜಗತ್ತನ್ನ ವಿಮೋಚನೆ ಮಾಡೋಂಥ ಒಂದು ಜವಾಬ್ದಾರಿ. ಅದು ಹೇಳ್ತಲ್ಲ, ಹಾಂ ಹಾಂ ರಾಜ್ಯಾಧಿಕಾರವು ನಿನ್ನ ಬಾಹು ಮೇಲಿರುವುದು. ನಮಗೊಂದು ಬಾಲಕ ಹುಟ್ಟಿದ್ದಾನೆ ಅಂತ ಅಂದ್ಬಿಟ್ಟು, ಅದರ ಅವರು ಭುಜದ ಮೇಲೆ ದೇವರು ಇಡೀ ಲೋಕನ ವಿಮೋಚನೆ ಮಾಡೋಂಥ ಜವಾಬ್ದಾರಿ ಮಾಡಿದ್ರು, ಇಟ್ಟಿದ್ರು. ಯಾರೋ ಜೊತೆಗಿಲ್ದಿರ್ಬೇಕಾರೆ ಹೆಂಗಪ್ಪ ಇದ್ರು ಅಂದರೆ, ಏನೇ ಮನೆ ಮೇಲಿರುವಂಥ ಒಬ್ಬಂಟಿಯಾಗಿರೋಂಥ ಪಕ್ಷಿ ಥರ ಏನಾಗಿದ್ರಂತೆ, ಕ್ರಿಸ್ತನಿದ್ರಂತೆ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕೆ ಅವ್ರ ಮೈಂಡಿಗೆ ಈಕ್ವಲಾಗಿ ಕ್ಯಾಲಿಬರ್ ಆಗಿರೋಂಥ ಒಬ್ಬರು ಏನಾಗಿಲ್ವಂತೆ, ಇರಲಿಲ್ವಂತೆ ಅಲ್ವರ. ಆಮೇಲೆ ನೆಕ್ಸ್ಟು, ಹಾಂ
ವೈರಿಗಳು ಹಗಲೆಲ್ಲ ನನ್ನನ್ನು ನಿಂದಿಸುತ್ತಾರೆ, ನನ್ನ ಮೇಲೆ ಕೋಪಾವೇಶವುಳ್ಳವರಾಗಿ ಯಾರನ್ನಾದರೂ ಶಪಿಸುವಾಗ ನನ್ನನ್ನು ದೃಷ್ಟಾಂತ ಮಾಡಿ ಶಪಿಸುತ್ತಾರೆ.
ಏನು ರೀ ಎಲ್ಲ ಕೊಡ್ಬಿಟ್ರು, ಯಾರ್ದಾರೋ ಬೈಬೇಕಾದ್ರೆ ಇವ್ರು ನಿಂತ್ಕೊಂಡ್ರಿ ಮಾಡೋದಂತೆ, ಬೈಯೋದಂತೆ. ಇಂಗ್ಲೀಷಲ್ಲಿ ಬರ್ತಾರೆ, ಮೈ ಎನಿಮೀಸ್ ರಿಪ್ರೋಚ್ ಮೀ ಆಲ್ ದ ಡೇ, ಆ್ಯಂಡ್ ದೇ ದಟ್ ಆರ್ ಮ್ಯಾಡ್ ಅಗೇನ್ಸ್ಟ್ ಮೀ ಆರ್ ಸ್ವೋನ್ ಅಗೇನ್ಸ್ಟ್ ಮೀ, ದೇ ದಟ್ ಆರ್ ಮ್ಯಾಡ್ ಅಗೇನ್ಸ್ಟ್ ಮೀ. ಯೇಸು ಕ್ರಿಸ್ತನ ವಿರುದ್ಧವಾಗಿ ಮಾತಾಡೋಕ್ಕೆ ಹುಚ್ಚಂತಾರೆ, ಹುಚ್ಚ ಹುಚ್ಚಿಡ್ಬಿಡ್ತಂತ ಅವ್ರಿಗೆ. ಏನ್ರಿ ಸುಮ್ಮನೆ ಯೇಸು ಕ್ರಿಸ್ತನ ಬ್ಲೇಮ್ ಮಾಡ್ತಾರೆ, ಅದು ಮತ್ತೊಬ್ಬರನ್ನ ಬೈಬೇಕಾದ್ರೆ ಯೇಸು ಕ್ರಿಸ್ತನ ಏನು ಮಾಡೋ ಅಂತ ಎಕ್ಸಾಂಪಲ್ ಆಗಿ ಅದರ
ಮಾಡ್ತಾರೆ
ಮಕ್ಕಳೇನ ಓದಿಲ್ಲ ಅಂದ್ರೆ ಏನಂತೀರಿ? ಹಾ,
ಮಾಡ್ತಾರೆ.
ಗಂಟ ನೋಡು, ಅವ್ನು ನೋಡು ಹಿಂಗೆ ಓದೋನೆ, ನೋಡು ಎಷ್ಟು ರ್ಯಾಂಕ್ ತೆಗ್ದವನೆ, ಎಷ್ಟು ಪಾಸ್ ಆಗೋನೆ ಅಲ್ವರ. ಆ ಥರ ಏನ್ರಿ ಬೇರೆಯವ್ರನ್ನ ಬೈಬೇಕಾದ್ರೆ ಕ್ರಿಸ್ತನ ಮಾದರಿ ಮಾಡ್ಕೊಡಿ. ಏನು ಮಾಡ್ತಾರೆ ಇವರು, ಇವರು ಬೈತಾ ಇದ್ರಂತೆ. ಅದರ ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ ಆಮೇಲೆ. ಹಾ
ಬೂದಿಯೇ ನನಗೆ ಆಹಾರವಾಯಿತು,
ನೋಡ್ರ
ನನ್ನ ಪಾನದಲ್ಲಿ ಕಣ್ಣೀರು ಮಿಶ್ರವಾಯಿತು.
ನೋಡ್ರ ಯೇಸು ಕ್ರಿಸ್ತನ ಮನಸ್ಸು ನೋಡಿ ಹೆಂಗಿತ್ತಂತೆ. ಅದರ ಬೂದಿಯೇ ನನಗೆ ಆಹಾರವಾಯಿತು. ಅದರ ಏನ್ರಿ ನನ್ನ ಪಾನದಲ್ಲಿ ಕಣ್ಣೀರು ಏನಾಗಿದಂತೆ, ಮಿಶ್ರಣವಾಗಿದಂತೆ. ಯೋಚನೆ ಮಾಡಿ ಅಂತಾರೆ, ಯೇಸು ಕ್ರಿಸ್ತನ್ಗೆ ಒಬ್ಬೊಂಟಿನಾಗಿರ್ಬೇಕಾರೆ ಹೆಂಗಿರ್ಬೇಕು ಅವ್ರ ಫೀಲಿಂಗ್ಸ್ ಅದರ. ಅದಕ್ಕೆ ಯೇಸು ಕ್ರಿಸ್ತನ್ಗೆ ಒಂದು ಸರಿಯಾದ ರೀತಿಯಲ್ಲಿ ಏನಾಗಿಲ್ಲ, ಒಂದು ಸಂಗಾತಿ ಇಲ್ಲ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಾರೆ ಆದಾಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಏವಾಳ್ ಇದ್ಲ ಅಂತಂದ್ರೆ ಇಲ್ಲ ರೀ ಅಲ್ರ. ಏನ್ರಿ ಹಂಗೆ ಅರ್ಥ ಮಾಡ್ಕೊಂಡಿದ್ರೆ ಆದಾಮ್ ಮಾತಕ್ಕೆ ಏನು ಮಾಡಿಲ್ಲ, ಏವಾಳ ವಿದ್ಯಾರಾಗಿ ಇರೋಳಿ ನಾವು. ಅದ್ರ ಅದಕ್ಕೆ ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಳಕ್ಕೆ ಯಾರೂ ಸರಿಯಾಗಿರಲಿಲ್ಲ. ಯಾಕಪ್ಪ, ಏನು ಕಾರಣ ಅಂತಂದ್ರೆ ಇನ್ನ ದೇವರು ಕ್ರಿಸ್ತನ್ಗೆ ಕೊಟ್ಟಂಥ ರೀತಿಯಲ್ಲಿ ಪವಿತ್ರಾತ್ಮ ಏನು ಮಾಡಿರಲಿಲ್ಲ, ಅವ್ರಿಗೆ ಕೊಟ್ಟಿರಲಿಲ್ಲ. ಅದರ ಯಾವಾಗ ಪವಿತ್ರಾತ್ಮ ಕೊಟ್ಟಿದ್ದು ಏನ್ರಿ, ಯೇಸು ಕ್ರಿಸ್ತು ಸತ್ಯ ಪುನರ್ತನ ಆಗಿದ ಮೇಲೆ 50ನೇ ದಿವಸದಲ್ಲಿ ಪೆಂಟಿಕಾಸ್ಟ್ ದಿನದಲ್ಲಿ ಪವಿತ್ರಾತ್ಮ ಕೊಟ್ಟೆ. ಅಲ್ಲಿವರೆಗೂ ಶಿಷ್ಯನಿಗೆಲ್ಲ ಬಂದ್ಬಿಟ್ಟು ಯೇಸು ಕ್ರಿಸ್ತು ಹೇಳೋಂಥ ಮಾತುಗಳೆಲ್ಲ, ಒಂದು ಬ್ಯೂಟಿಫುಲ್ ಸ್ಟೋರಿ, ಚೆನ್ನಾಗಿದೆ ಕಥೆಗಳು ಕೇಳೋಕ್ಕೆ, ಸೂಪರಾಗಿದೆ ಅಲ್ವರ, ಒಳ್ಳೆ ಅದರ ಟೈಮ್ ಪಾಸ್ಗೆ ಹೆಂಗಿದೆ ಅಂತೆ. ಹಾಂ, ಒಳ್ಳೆ ಕತೆ ಥರ ಇದೆ. ಅದರ ನಿಜವಾದ ಸತ್ಯಾರ್ಥಗಳು ಏನಾಗ್ತಿರಲ್ಲ ಗೊತ್ತಾಗ್ತಾರಲ್ಲ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಬೇಸಿಕ್ ಕ್ಲಾಸ್ ತೊಗೊಂತೀರಿ ಅದರ ಎಷ್ಟು 1,000 ಜನಕ್ಕೆ ತೊಗೊಂಡಿದ್ರು ಲೆಕ್ಕ ಇಲ್ಲ ರೀ. ಎಷ್ಟು ಜನ ಅದರಲ್ಲಿ ಕೇಳೋರೆ ಹೆಂಗೆ ಕೇಳೋರು ಅಂದರೆ ಒಳ್ಳೆ ಹರಿಕತೆ ಥರ, ಒಳ್ಳೆ ಸಂಡೆಗೆ ಒಳ್ಳೆ ಟೈಮ್ ಪಾಸ್ ಮೊಬೈಲ್ ಹಾಕ್ಕೊಂಡ್ರೆ ಒಳ್ಳೆ ಬ್ಯೂಟಿಫುಲ್ಲಾಗಿ ಒಳ್ಳೆ ಕತೆ ಕೇಳ್ತಾ ಇರ್ಬೋದು, ಚೆನ್ನಾಗಿರ್ತಾರೆ ಮನಸ್ಸಿಗೆ, ಚೆನ್ನಾಗಿದೆ ಬರ್ತದೆ. ಈ ಥರನೇ ಕೇಳ್ತಾರೆ ಹೊರತು ಅದು ಸತ್ಯ ಏನೋ ಅಂತ ಗೊತ್ತಿಲ್ಲ. ಯಾಕಪ್ಪ ಗೊತ್ತಾಗಲ್ಲ ಅಂದರೆ ಇನ್ನು ಹೋಲಿ ಸ್ಪಿರಿಟ್ ಏನಾಗಿಲ್ಲ, ಕೊಡಲ್ಪಡಲಿಲ್ಲ, ಕಣ್ಗಳು ಏನಾಗಿಲ್ಲ, ಇನ್ನು ತೆರೆದಿಲ್ಲ. ಇದೇ ಥರ ಕಂಡೀಷನ್ನು ಶಿಷ್ಯನ್ಗಳಿಗಿತ್ತು. ಅದಕ್ಕೆ ನೋಡಿ ನೆಕ್ಸ್ಟ್ ಏನಾಯ್ತದೆ, ಓದೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ?
ಓದ್ಲಾ ಬ್ರದರ್. ನಾನು
ಹಾಂ, ಓದಿ ಅನ್ನಿಸ್ಟರ್.
ಸಂತ ಪೇತ್ರನು ನಮ್ಮ ಕರ್ತನ ಮೇಲೆ ತಿಳಿಸಿದ ಅನುಭವವನ್ನು ಉಲ್ಲೇಖಿಸುತ್ತಾ ಆತನನ್ನು ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು ಎಂದು ಘೋಷಿಸುತ್ತಾನೆ. ಅವನು ಏಕೆ ಭಯಪಟ್ಟನು? ಎಲ್ಲ ಮಾನವ ಕುಲವು ಸಾವನ್ನು ಎದುರಿಸುವುದಿಲ್ಲವೇ? ಮತ್ತು ಅವರಲ್ಲಿ ಕೆಲವರು ಬಹಳ ಧೈರ್ಯದಿಂದ ಮತ್ತು ಕೆಲವರು ಧೈರ್ಯದಿಂದ ಆ ಸಾವಿನ ವಿಷಯದಲ್ಲಿ ಗುರುವಿನ ನಿಲುವು ಮತ್ತು ನಮ್ಮ ನಿಲುವಿನ ನಡುವೆ ಅಗಾಧ ವ್ಯತ್ಯಾಸವಿದೆ. ನಾವು ಸಾಯುತ್ತಾ ಹುಟ್ಟಿದ್ದೇವೆ, ನಮಗೆ ಪರಿಪೂರ್ಣ ಜೀವನ ಎಂದಿಗೂ ತಿಳಿದಿರಲಿಲ್ಲ, ಮರಣದಿಂದ ಪಾರಾಗಲು ಸಾಧ್ಯವಿಲ್ಲ ಎಂದು ನಮಗೆ ಯಾವಾಗಲೂ ತಿಳಿದಿದೆ. ಅದು ಅವನೊಂದಿಗೆ ವಿಭಿನ್ನವಾಗಿತ್ತು. ಲೋಕಕ್ಕೆ ಬರುವ ಮೊದಲು ಆತ್ಮದ ಹಂತದಲ್ಲಿದ್ದಾಗ ಅವನ ಅನುಭವಗಳೆಲ್ಲವೂ ಜೀವದೊಂದಿಗೆ, ಜೀವದ ಪರಿಪೂರ್ಣತೆಯೊಂದಿಗೆ ಸಂಬಂಧ ಹೊಂದಿದ್ದವು. ಆತನಲ್ಲಿ ಜೀವವಿತ್ತು, ಕಲುಷಿತವಾಗಿರಲಿಲ್ಲ, ಯಾಕೆಂದರೆ ಅವನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಆಗಿದ್ದನು. ಅವನ ಜೀವವು ಆದಾಮನಿಂದ ಬಂದಿರಲಿಲ್ಲ ಎಂಬುದು.
ಥ್ಯಾಂಕ್ ಯು ಸರ್. ಅದಕ್ಕೆ ಇಬ್ರೇ ಬಂದ ಪತ್ರಿಕೆಯಲ್ಲಿ ಏನ್ರಿ ನಾವು ಓದ್ಬೇಕಾರೆ ಏನಪ್ಪ ನೋಡ್ತಿದ್ರೆ, ಅವ್ರೇನ್ರಿ ಅವರು ಏನ್ರಿ ಮಾಂಸದಲ್ಲಿರುವಂಥ ದಿನಗಳಲ್ಲಿ ಏನ್ರಿ ಬಲವಾಗಿ ಕೂಗುತ್ತಾ ಕಣ್ಣೀರು ಇಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿದ್ರು. ಯಾರಿಗಪ್ಪ ಅಂತ ನೋಡ್ತೀರಿ, ಯಾತಕ್ಕಪ್ಪ ಅಂತ ನೋಡ್ತಿದ್ರೆ ಮರಣದಿಂದ ಕಾಪಾಡೋದಕ್ಕೆ ಶಕ್ತನಿರುವಂಥನಿಗೆ ಏನು ಮಾಡ್ತಾರೆ, ಬಲವಾಗಿ ಕೂಗುತ್ತಾ ಕಣ್ಣೀರು ಇಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡೋದಂತ ನೋಡ್ತೀರಿ ಸರ. ಯೇಸು ಕ್ರಿಸ್ತು ಏನಕ್ಕೆ ಪ್ರಾರ್ಥನೆ ವಿಜ್ಞಾಪನೆ ಬಲವಾಗಿ ಕೂಗುತ್ತಾ ಮಾಡಬೇಕಿತ್ತು, ಮರಣದಿಂದ ಕಾಪಾಡೋ ಶಕ್ತಿ ನಮನಿಗೆ ಅದರ. ಹಂಗಾರೆ ಯೇಸು ಕ್ರಿಸ್ತನಿಗೆ ಏನು ಮರಣ ಭಯ ಆಯ್ತಾ? ಇನ್ನು ಸಾಯಲೇಬೇಕಾರೆ ಎಲ್ಲ ಒಂದಿನ ಯೇಸು ಕ್ರಿಸ್ತು ಬಂದಿರೋದೇ ಸಾಯಕ್ಕೆ, ಮತ್ತೆ ನೀಕ್ ಭಯ ಅಂತ ನೋಡಿದ್ರೆ ಏನ್ರಿ ನಮ್ಮ ಒಂದು ಏನ್ರಿ ದೃಷ್ಟಿಕೋನದಲ್ಲೂ ಕ್ರಿಸ್ತನ ಒಂದು ದೃಷ್ಟಿಕೋನದಲ್ಲೂ ಮರಣಕ್ಕೇನಿದೆ ತುಂಬ ವ್ಯತ್ಯಾಸ ಇದೆ ಅದರ. ನಾವೆಲ್ಲ ಏನು ಮಾಡ್ತೀರಿ, ಸಾಯ್ತಿರ್ರಿ, ಏನಪ್ಪ ಎಲ್ಲ ನಾವೆಲ್ಲ ಪಾಪಿಗಳೇ, ಒಂದಲ್ಲ ಒಂದಿನ ಸಾಯ್ಲೇಬೇಕ್ರಿ, ನಮ್ಮ ಮೇಲೆ ಬರಬೇಕಂತ ಒಂದು ಶಿಕ್ಷೆ ಇರ್ರಿ, ಅದನ್ನು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಆದರೆ ಯೇಸು ಕ್ರಿಸ್ತು ಅವ್ರ ಲೈಫಲ್ಲಿ ಯಾವ ಥರ ಡೆತ್ ಅಂತ ನೋಡಿದಿರಾ? ನೋಡೇ ಇಲ್ಲ ರೀ, ನೋಡಿರ್ತೀರಿ. ಪರಲೋಕದಲ್ಲಿ ದೇವರು ಸೃಷ್ಟಿ ಮಾಡಿದರು, ಅದರ ದೇವರು ಏಕಕುಮಾರನಾಗಿದ್ದರು, ಜೊತೆಗೆ ಇದ್ದರು, ಮಿಕ್ಕೆಯಾಲಾಗಿದ್ದರು, ಭೂಲೋಕಕ್ಕೆ ಬಂದರು, ಮರಿಯಲ ಗರ್ಭದಲ್ಲಿ ಜನ್ಮ ತಗೊಂಡ್ರು, ಬೆಳೆದ್ರು. ಅದರ ಮರಣ ಅಂತ ನೋಡಿದ್ದು ಯಾವಾಗಂದರೆ ಲಾಸ್ಟ್ ಮೂಮೆಂಟ್ಸ್, ಮರಣಕ್ಕೆ ಹೋದರೆ ಮರಣಕ್ಕೆ ಹೋಗ್ತಾ ಇದ್ದಾರೆ ಯಾವ ಥರ ಇರ್ತಾರೆ ಫೀಲಿಂಗ್ಸ್. ಇದನ್ನು ಯೇಸು ಕ್ರಿಸ್ತ ಏನು ಮಾಡಿದ್ರು, ಪರ್ಫೆಕ್ಟ್ ಮ್ಯಾನ್ ರೀ, ಪರ್ಫೆಕ್ಟ್ ಸೆನ್ಸಸ್ ಎಲ್ಲರಿಗೂ ಯೇಸು ಕ್ರಿಸ್ತ ಇರೋಂಥದ್ದು. ಅದ್ರಲ್ಲಿ ಏನು ಮಾಡೋರು ಎಕ್ಸ್ಪೀರಿಯೆನ್ಸ್ ಪ್ರಾಣ ನೋಡಿರ್ತೀನಿ ಅಂದ್ರೆ ಪರ್ಫೆಕ್ಟ್ ಸೆನ್ಸಸ್ ಏನು ಗೊತ್ತಾ, ಏನ್ರಿ ನಮಗಿರೋ ಸೆನ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಒಂಥರ ಏನಂತಾರೆ ಈ ಮೊಂಡು ಸೆನ್ಸಸ್ಸು. ಅದರ ಕೆಲವು ಜನಕ್ಕೆ ಏನಾಗಲ್ಲ, ಏನು ಫೀಲಿಂಗ್ಸ್ ಇಲ್ಲ ರೀ. ಅದರ ಏನ್ರಿ ಇಂಜೆಕ್ಷನ್ ತೊಗೊಂಡ್ರೆ ಏನಾಗಲ್ಲ, ಏನಾಗಲ್ಲ ಗಡ್ಡು ಕಲ್ ಥರ ಇರ್ತಾರೆ, ಏನು ಬೇಕಾರೆ ಬಿಡಿ ಏನು ಬೇಕಾರೆ ಮಾಡೋದು. ಅದರ ಕೆಲವು ಜನ ರೌಡಿಗಳಿರ್ತಾರೆ ನೋಡ್ತೀರಿ, ಹಾರ್ಷ್ ಆಗಿರ್ತಾರೆ, ತುಂಬ ಕ್ರೂರವಾಗಿರ್ತಾರೆ ನೋಡೋದಕ್ಕೆ. ಅವ್ರಿಗೆಲ್ಲ ಏನು ಅಂತಾರೆ, ಒಂದು ನಾಲ್ಕೈದು ಏಟು ಕೊಟ್ಟರು ಏನಾಗಲ್ಲ, ಅಂಥವ್ರಿಗೆ ಮೈ ಮೇಲೆ ಗಾಯ ಬಿದ್ದರೂ ಆಗಲ್ಲ, ಮುಚ್ಚಲು ಎಡೆ ಏಟು ಹೊಡೆದ್ರೂ ಆಗಲ್ಲ, ಏನಾಗಲ್ಲ ರೀ. ಅದರ ಕಾಮನ್ ಆಗ್ಬಿಟ್ಟಿದೆ ಅವ್ರಿಗೆ, ಅಂತ ಬಿಡು ಇನ್ನೊಂದು ಎರಡು ಸ್ಟಿಚಸ್ ಹಾಕೊಂಡು ಹಾಸ್ಪಿಟ್ಲ್ಗೆ ಬಿಟ್ಟಾಕೋಣ, ಕೈಯೋ ಕಾಲ ಎತ್ತಿದ್ರೆ ಏನಾಗ್ತಾರೆ, ವಾಪಸ್ ವಾಪಸ್ ಚಿಕಿತ್ಸೆ ತೊಗೊಂಡ್ಬಿಡ್ತಾರೆ. ಅವ್ರಿಗೆ ಫೀಲಿಂಗ್ಸ್ ಆಗಲ್ಲ ರೀ, ಯಾಕೆ ಅವ್ರ ಮನಸ್ಸು ಏನಾಗ್ಬಿಡಿದೆ, ಹಂಗೆ ಹಂಗಾಗ್ಬಿಡ್ತಾರೆ. ಕ್ರಿಸ್ತನ್ ಥರ ಇರೋದು ಆ ಥರ ಅಲ್ಲ. ಇಮ್ಯಾಜಿನ್ ಮಾಡಿರಿ, ಏನ್ರಿ ನೀವು ಯಾರು ಇಲ್ಲಿ ಎಕ್ಸಾಂಪಲ್ ಇದ್ದರೆ, ಅಂದರೆ ಯಾವತ್ತೂ ಹಾಂ ಇದುವರೆಗೂ ಅಡ್ಮಿಟ್ಟೇ ಆಗಿಲ್ಲ ಅಂತ ಹೇಳ್ಕೊಳ್ಳಿ, ಏನು ಆಪ್ರೇಷನ್ ಯಾವತ್ತಾಗಿಲ್ಲ, ಅಡ್ಮಿಟ್ ಆಗಿಲ್ಲ, ಆದರೆ ನಿಮ್ಮ ಲೈಫಲ್ಲಿ ದಿಢೀರಂತ ಆಪ್ರೇಷನ್ ಆಗಬೇಕು ಅಂದರೆ ಹೆಂಗಿರ್ತಾರೆ? ಅದರ ಯಾವ್ದು ನೋಡಿದ್ರೆ ಆಪ್ರೇಷನ್ ಥಿಯೇಟ್ರ್ ಹೆಂಗಿರ್ತಾರೆ ಅಂತ. ಏನ್ರಿ ಆಪ್ರೇಷನ್ಗಿಂತ ಮುಂಚೆ ಡಾಕ್ಟರ್ ನಿಮಗೆಲ್ಲ ಕ್ಲೀನಾಗಿ ಕೂತ್ಕೊಂಡು ವಿವರಣೆ ಹೇಳ್ತಾರೆ, ಅದರ ಮೆಂಟಲ್ ಟಾರ್ಚರ್ ಆಗಿಬಿಡ್ತಾರೆ, ಅಯ್ಯೋ ಇದು ಯಾಕಪ್ಪ ನಮ್ಗೆ ಹೇಳ್ತಾರೆ ಅಂದ್ಬಿಟ್ಟು. ಪೇಷಂಟ್ಸ್ ಹೆಂಗೆ ಗೊತ್ತಾಗಿ ಕೇಳ್ತಾರೆ, ಒಂದೇ ಕೇಳ್ತಾರೆ ಡಾಕ್ಟ್ರ್ ಏನಾಗ ಏನು ಹೇಳೋಕ್ಕೋಗ್ಬಿಡಿ, ದಯವಿಟ್ಟು ಅನಿಸ್ತೀಸಿಯಾ ಕೊಟ್ಟು ಮಲಗಿಸ್ಬಿಡಿ, ನನಗೇನು ಗೊತ್ತಾಗ್ತದೆ ಮಾಡಿ ಕಳಿಸ್ಬಿಡಿ ಅಂತ. ಏನು ಗೊತ್ತಾಗ್ತದೆ ಮಾಡಿ ಕಳ್ಸೋಕ್ಕೆಲ್ಲ ಆಗೋಲ್ಲ, ಎಲ್ಲ ಫೀಲ್ ಆಗ್ತದೆ. ಆದರೆ ನಮಗೇನಾಗಲ್ಲ, ನೋವು ಆಗಲ್ಲ ಅಷ್ಟೇ. ಯೋಚನೆ ಮಾಡಿರ್ತೀನಿ, ಇವೆಲ್ಲ ಪಾಪಿಗಳಾಗಿರೋ ನಮಗೇನೆ ಇದು ಜೀರ್ಣ ಮಾಡ್ಕೊಳಕ್ಕೆ ಏನಾಗ್ತದೆ ಕಷ್ಟ ಆಗ್ತದೆ. ಆದರೆ ಬೇರೆ ವ್ಯಕ್ತಿಗಳೆಲ್ಲ ಸ್ವಲ್ಪ ಹಾರ್ಷ್ ಆಗಿರೋದನ್ನ ಅವ್ರಿಗೆ ಈಸಿ. ನಮ್ಮ ಕರ್ತಂಗಿ ಹೆಂಗಿದಿರಬೇಕು, ಅವ್ರು ಅನುಭವಿಸಿರೋಂಥ ಕಷ್ಟಗಳು, ಅದರ ಆ ಡೈಯಿಂಗ್ ಮೂಮೆಂಟು, ಇಟ್ ಈಸ್ ನಾಟ್ ಸೋ ಈಸಿ. ಅದನ್ನು ಜೀರ್ಣ ಮಾಡ್ಕೊಳೋದು, ಇಟ್ ವಾಸ್ ಡಿಫಿಕಲ್ಟ್. ಅಲೋನ್ ಒಬ್ಬರೇ ಏನಾಗಬೇಕು ಅದ್ನಲ್ಲಿ ಹೋಗಬೇಕು ಅಲ್ವರ, ಏನೋ ನಮ್ಮ ಜೊತೆಗೆ ಯಾರೋ ಒಬ್ಬರು ಇದ್ದರೆ ಏನ್ರಿ, ಫ್ಯಾಮಿಲಿ ಗಿಮ್ಲಿ ಫ್ರೆಂಡ್ಸು ರಿಲೇಟಿವ್ಸ್ ಯಾರು ಇದ್ದರೆ ಏನೋ ಒಂಥರ, ಏನ್ರಿ ನಮ್ಗೆ ಈಕ್ವಲಾಗಿ ಅಂಡರ್ಸ್ಟ್ಯಾಂಡಿಂಗ್ ಮೆಚ್ಯೂರಿಟಿ ಇಲ್ಲಿದ್ದರೆ ಅದೊಂಥರ ಬೇರೆ, ಯಾರೂ ಅರ್ಥ ಮಾಡ್ಕೊಳಕ್ಕಿಲ್ಲ ಅಂದರೆ ಅದರ ಇಂಥ ಸಿಚುವೇಶನ್. ಇದನ್ನು ಕ್ರೈಸ್ಟ್ ಏನು ಮಾಡೋರೆ ಫೇಸ್ ಮಾಡೋರಂತೆ ಅದರ ನೋಡಿ. ಆಮೇಲೆ ನೆಕ್ಸ್ಟ್ ಹೋದರ ಎಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ?
ಬ್ರದರ್
ಸಿಸ್ಟರ್ ನೆಟ್ವರ್ಕ್ ಇದೆ ನಿಮ್ಮದು, ಯಾಕಂದ್ರೆ ಪ್ಯಾರಾಗ್ರಾಫ್ ದೊಡ್ಡದಾಗಿದೆ. ಸರಿ, ಇಲ್ಲಿ ನಾನು ಇಲ್ಲೇ ಓದಿಸ್ಬಿಡ್ತೀನಿ ತಲೆ. ಸರಿ ಸರಿ, ನಾನು ಇಲ್ಲೇ ಓದಿಸ್ಬಿಡ್ತೀನಿ, ಪ್ಯಾರಾಗ್ರಾಫ್ ದೊಡ್ಡದಾಗಿದೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿನಿ, ತಿರುಗಿತೀನಿ. ಆಯ್ತಾ? ಓಕೆನಾ?
ಓದ್ಬೇಕ ಬ್ರದರ್?
ಅವನು ದೈವಿಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪರಿಪೂರ್ಣವಾಗಿ ಜೀವಿಸಿದರೆ ಅವನಿಗೆ ತನ್ನ ಪರಿಪೂರ್ಣತೆಯಲ್ಲಿ ಜೀವಿಸುವ ಹಕ್ಕಿದೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ದೇವರೊಂದಿಗಿನ ವಿಶೇಷ ಒಡಂಬಡಿಕೆಯ ಮೂಲಕ, ಅಂದರೆ ಯಜ್ಞದ ಮೂಲಕ ಒಡಂಬಡಿಕೆಯ ಮೂಲಕ, ಅವನು ತನ್ನ ಎಲ್ಲ ಭೂಲೋಕದ ಹಕ್ಕುಗಳನ್ನು ಬಿಟ್ಟುಕೊಡಲು ಮತ್ತು ಅವನ ಜೀವವನ್ನು ಅವನಿಂದ ಕಸಿದುಕೊಳ್ಳಲು ಒಪ್ಪಿಕೊಂಡಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ತಂದೆಯು ಅವನಿಗೆ ಮರಣದಿಂದ ಪುನರುತ್ಥಾನದ ಮೂಲಕ ಪ್ರಭಾವ, ಮಾನ ಮತ್ತು ನಿರ್ಲಯತ್ವದ ದೊಡ್ಡ ಪ್ರತಿಫಲವನ್ನು ವಾಗ್ದಾನ ಮಾಡಿದ್ದರು. ಆದರೆ ಇದು ಪ್ರತಿಯೊಂದು ನಿರ್ದಿಷ್ಟ ವಿಷಯದಲ್ಲೂ ಅವನ ಸಂಪೂರ್ಣ ವಿಧೇಯತೆಯನ್ನು ಅವಲಂಬಿಸಿತ್ತು, ಮಾತಿನಲ್ಲಿ, ಆಲೋಚನೆಯಲ್ಲಿ, ಕಾರ್ಯದಲ್ಲಿ. ಪ್ರಶ್ನೆಯೆಂದರೆ, ಅವನು ಪ್ರತಿಯೊಂದು ನಿರ್ದಿಷ್ಟ ವಿಷಯದಲ್ಲೂ ದೇವರಿಗೆ ಸಂಪೂರ್ಣನಾಗಿ ನಿಷ್ಠನಾಗಿರುತ್ತಾನೆಯೇ? ಇಲ್ಲದಿದ್ದರೆ ಮರಣವು ಅವನಿಗೆ ಅಸ್ತಿತ್ವದ ಶಾಶ್ವತ ಅಳಿವಾಗುತ್ತದೆ. ಪ್ರತಿಫಲವಾಗಿ ವಾಗ್ದಾನ ಮಾಡಲಾದ ಪರಲೋಕದ ಮಹಿಮೆಯನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ, ಅದರ ಜೊತೆಗೆ ಎಲ್ಲವನ್ನು ಕಳೆದುಕೊಳ್ಳುವುದಾಗಿದೆ. ಅವನಿಗೆ ಇದು ಅರ್ಥವಾಗಲಿಲ್ಲ ಎಂದು ನಾವು ತಿಳಿಯಬಹುದೇ? ಸಮಯ ತುಂಬ ಕತ್ತಲೆಯಾಗಿ ಕಾಣುತ್ತಿತ್ತು ಮತ್ತು ಅವನು ಹೇಳಿದನು, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಅವನು ಸಾಯಬೇಕೆಂದು ಅವನಿಗೆ ತಿಳಿದಿತ್ತು, ಸಾವು ಅಗತ್ಯ ಎಂದು ಅವನಿಗೆ ತಿಳಿದಿತ್ತು. ಆದರೆ ಇಲ್ಲಿ ಈಗ ಮರುದಿನ ಅವನ ಮುಂದೆ ನಾಚಿಕೆಗೇಡಿನ ಮರಣದಂಡನೆ, ದೇವದೂಷಕನಾಗಿ, ಅಪರಾಧಿಯಾಗಿ, ದೈವಿಕ ಕಾನೂನನ್ನು ಉಲ್ಲಂಘಿಸಿದವನಾಗಿ ಕಾಣಿಸಿಕೊಂಡಿತು. ಅವನು ತಂದೆಗೆ ಸಲ್ಲಬೇಕಾದ ಗೌರವವನ್ನು ಸ್ವಲ್ಪವಾದರೂ ತೆಗೆದುಕೊಂಡಿರಲು ಸಾಧ್ಯವೇ? ತಂದೆಯ ಇಚ್ಛೆಗೆ ಪೂರ್ಣ ವಿಧೇಯತೆಯಿಂದ ಅವನು ತನ್ನ ಮನಸ್ಸಿನಲ್ಲಿಯೂ ಸಹ ಯಾವುದೇ ಮಟ್ಟದಲ್ಲಿ ತಡೆ ಹಿಡಿದಿರುವುದು ಸಾಧ್ಯವೇ? ಅಪರಾಧಿಯಾಗಿ ಈ ಶಿಲುಬೆಗೇರಿಸುವಿಕೆಯು ದೈವಿಕ ಅನುಗ್ರಹವನ್ನು ಕಳೆದುಕೊಳ್ಳುವುದನ್ನು ಅರ್ಥೈಸುತ್ತದೆಯೇ? ಅವನು ಹೀಗೆ ಸಾಯುವುದು ಅಗತ್ಯವಾಗಿತ್ತೇ? ಈ ಅವಮಾನದ ಪಾತ್ರಿಯು ಹಾದು ಹೋಗಬಾರದೆ? ಆದ್ದರಿಂದ ಅವನು ಬಹಳ ಸಂಕಟದಿಂದ ಪ್ರಾರ್ಥಿಸಿದನು, ಮತ್ತು ಹಳೆಯ ಗ್ರೀಕ್ ಹಸ್ತಪ್ರತಿಗಳು ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಲ್ಲಿತ್ತು ಎಂಬ ಹೇಳಿಕೆಯನ್ನು ಹೊಂದಿಲ್ಲವಾದರೂ, ವೈದ್ಯಕೀಯ ವಿಜ್ಞಾನದ ನರ ಒತ್ತಡ ಮಾನಸಿಕ ಯಾತನೆಯಲ್ಲಿ ಅಂತಹ ಅನುಭವ ಅಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳುತ್ತದೆ. ಆದರೆ ಅವನ ಪ್ರಾರ್ಥನೆಯ ಮುಕ್ತಾಯಗೊಂಡ ಹೇಳಿಕೆಯನ್ನು ಸುಂದರವಾದ ಸರಳತೆಯನ್ನು ನಾವು ಗಮನಿಸುತ್ತೇವೆ. ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ.
ಓಕೆ, ಥ್ಯಾಂಕ್ ಯು. ಸರಿಯಾಗಿ ಕರ್ತನಲ್ಲಿ ಪ್ರೀತಿ ಅಂತ ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತು ಒಂದು ಪರ್ಫೆಕ್ಟ್ ಮನುಷ್ಯ ಆಗಿರೋಂಥ, ಅವ್ರ ಥರ ಪರ್ಫೆಕ್ಟ್ ಲೈಫ್ ಏನಾಗಿತ್ತು ಅಲ್ಲಿತ್ತು ಅಲ್ವರ? ಆಮೇಲೆ ದೇವ್ರಿಗೆ ಪರ್ಫೆಕ್ಟ್ ಒಬಿಡಿಯನ್ಸ್ ಏನು ಮಾಡೋಕ್ಕಾಯ್ತು, ಅವ್ರು ನೋಡಿಸ್ಬೇಕಾಯ್ತು. ದೇವ್ರು ಇದ್ದರು ಅವ್ರ ಹತ್ರ ಏದೇ ರೀತಿಯಲ್ಲಿ ಕಾಂಪ್ರಮೈಸ್ ಎದುರು ನೋಡ್ತಾರೆ. ದೇವರು ಪರ್ಫೆಕ್ಟ್ ಒಬಿಡಿಯನ್ಸ್ ನೋಡ್ಸೋದ್ರಿಂದ ತನ್ನ ಜೀವನನ ಸಂಪೂರ್ಣವಾಗಿ ದೇವ್ರ ಇಷ್ಟವಾದಂಥ ರೀತಿಯಲ್ಲಿ ನೋಡೋಕೆ ಸಮರ್ಪಣೆ ಮಾಡೋಕ್ಕಾಯ್ತು. ಅದರ ಮಾಡಿದ್ರೆ ಏನು ಸಿಗ್ತಾ ಇತ್ತು? ಅದರ ನಿತ್ಯ ಘನಮಾನ ಮಹಿಮೆ ಅಭರತ್ವ ದೇವ್ರೇನ್ ಮಾಡ್ತಾಯಿದ್ರು ಕೊಡ್ತಾರೆ. ಆದರೆ ಇವೆಲ್ಲವೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿತ್ತು ಅಂದರೆ, ಅವರು ದೇವ್ರಿಗಾಗಿ ಯಾವ ರೀತಿ ಮರಣನ ಹೊಂತಾರೆ, ಎಷ್ಟು ನಿಷ್ಠಾವಂತನಾಗಿರ್ತಾರೆ ದೇವರಿಗೆ, ಅದ್ರ ಮೇಲೆ ಏನಾಗಿತ್ತು ಇವೆಲ್ಲ ಡಿಪೆಂಡ್ ಆಗಿತ್ತು. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನಿಗೆ ಆ ಒಂದು ಸಮಯದಲ್ಲಿ ಎಷ್ಟಪ್ಪ ದುಃಖ ಇತ್ತು ಅಂತ ನೋಡ್ತೀರಿ. ಅಲ್ಲಿ ಹೇಳ್ತಲ್ಲ ಏನಂತಾರೆ, ನಾನು ನನ್ನ ಜೊತೆಗೆ ಸ್ವಲ್ಪ ಎದ್ದು ಪ್ರಾರ್ಥನೆ ಮಾಡೋಕ್ಕಾಗಲ್ವಾ ಅಂತ ಯೇಸು ಕ್ರಿಸ್ತು ಹೇಳ್ಬೇಕಾದ್ರೆ ಅವ್ರಿಗೆ ಎಷ್ಟು ಮನಸ್ಸಿಗೆ ಕಷ್ಟ ಆಗಿರಬೇಕು. ಅದನ್ನೇ ಇನ್ನೊಂದು ಕಡೆ Matthew 26:38 ಹೇಳ್ತಾರೆ, ಏನ್ರಿ, ನನ್ನ ಆತ್ಮವು ಮರಣದಷ್ಟು ಸಾಯುವಷ್ಟು ದುಃಖವಾಗಿದೆ ಅಂತ. ಮೈ ಸೋಲ್ ಈಸ್ ಎಕ್ಸೀಡಿಂಗ್ಲಿ ಸಾರೋಫುಲ್ ಅನ್ ಟು ಡೆತ್. ಸಾಯುವಷ್ಟು ಏನಾಗಿದೆ ನನಗೆ, ದುಃಖ ಆಗಿದೆ ಅಂತ ಹೇಳ್ತಾರೆ. ಅವರ ಅಂಥ ಒಂದು ದುಃಖ ಕ್ರಿಸ್ತನಿಗೆ ಏನಪ್ಪ ಆಗಿತ್ತು ಅಂತಂದರೆ, ಏನ್ರಿ, ಅವನಲ್ಲಿ ಹೆವಿ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಮುಂದೆ ನಡೆಯುವಂಥ ಒಂದು ಕೆಲಸಗಳು ಹೆಂಗಿತ್ತು ಅಂದರೆ, ಅವ್ರ ಕಂಟ್ರೋಲಲ್ಲಿ ಯಾವುದು ಇರ್ತಾ ಇರಲಿಲ್ಲ ರೀ. ಆವಾಗ ಆ ಒಂದು ಕೆಲಸಗಳಾಗಂಥ ಸಂದರ್ಭದಲ್ಲಿ ಇವರು ದೇವ್ರಿಗೆ 100 out of 100% ನಂಬಿಕಸ್ತರಾಗಿ ಆಲ್ರೆಡಿ ಏನಾಗಿರ್ಬೇಕಾಯ್ತು, ಇರಬೇಕಾಯ್ತು. ಇದ್ರ ಮೇಲೆ ಇನ್ನೇನೇ ಆಲ್ಟ್ರೇಷನ್ಸ್ ಮಾಡೋಕ್ಕೇನಿಲ್ಲ, ಏನು ಚಾನ್ಸಸ್ಸೇ ಇಲ್ಲ. ಸೊ ಅದರಿಂದ ಅವ್ರಿಗೆ 100% ಭರವಸೆ ಏನು ಬೇಕಾಗಿತ್ತು, ನಾನೆಲ್ಲ ಕರೆಕ್ಟಾಗಿ ಇದ್ದೀನಾ ಅಂತಂದ್ಬಿಟ್ಟು. ಅವರ ಎಕ್ಸಾಂಪಲ್ ಹೇಳ್ಬೇಕ್ರೆ, ಇವಾಗ ನಮ್ಮ ಬಾಂಧವರು ಕೂಡ ಪಾಠ ನೋಡಿದಲ್ಲ, ಏನಕ್ಕೆ ದೇವ್ರು ನಮಗೆ ಆಲೋಚನೆಗೆ ಇಷ್ಟೊಂದು ಮುಖ್ಯತ್ವ ಕೊಡ್ತಾರೆ ಅಂತಂದರೆ, ನಾವು ಮಹಾಪುರುಷ ಸ್ಥಳಕ್ಕೆ ನಾವು ಏನು ಮಾಡ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ. ಮಹಾಪುರುಷ ಸ್ಥಳಕ್ಕಿಂತ ಮುಂಚೆ ಹೋಗೋದಕ್ಕಿಂತ ಏನ್ರಿ, ನಾವು ಏನ್ರಿ ಆ ತೆರೆ ದಾಟಿ ನಾವು ಹೋಗ್ಬೇಕು. ತೆರೆ ದಾಟಿ ಹೋಗೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಮಹಾಜಕ ಚೆನ್ನಾಗಿ ಧೂಪ ಹಾಕ್ಬೇಕು. ಆ ಧೂಪ ಎಡೆ ತೆರೆ ದಾಟ್ಬಿಟ್ಟು ಮಹಾಪುರುಷ ಸ್ಥಳಕ್ಕೆ ಹೋಗಿದ ಮೇಲೇ ಇವನು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ, ಯಾವುದೇ ಕಾರಣಕ್ಕೂ ಮಹಾಜಕ ಹೋಗಂಗಿಲ್ಲ. ಇವಾಗ ಯೇಸು ಕ್ರಿಸ್ತು ಧೂಪ ಹಾಕಿದ್ದಾರೆ, ಲೈಫ್ ದೇವ್ರಿಗೆ ಮೆಚ್ಚುಗೆ ಆಗಿದೆ, ಇನ್ನೇನು ತೆರೆ ಹತ್ರಕ್ಕೇನಾಗಿದ್ದಾರೆ ಇವಾಗ ಇದ್ದಾರೆ. ಅಂದರೆ ತೆರೆ ದಾಟಿ ಆ ಕಡೆಗೆ ಏನು ಮಾಡ್ತಾರೆ, ಹೋಗ್ತಾರೆ. ಇವಾಗ ತೆರೆ ದಾಟಿ ಆ ಕಡೆ ಹೋಗ್ಬೇಕಾರೆ ಅವ್ರ ಮನಸ್ಸಲ್ಲಿ ಯಾವುದೇ ರೀತಿ ಸಂದೇಹ ಇರಬಾರ್ದು, ಯಾವುದೇ ರೀತಿ ಆಲೋಚನೆ ಏನಾಗಿರ್ಬಾರ್ದು, ನೆಗೆಟಿವ್ ಥಾಟ್ಸ್ ಏನೇ ಇರಲಿರಿ, ಅದು ವಿಶ್ವಾಸ ನಂಬಿಕೆ ಪ್ರೀತಿ ಯಾವುದೇ ಇರಲಿರಿ, ಇದಿರಬಾರ್ದು. ಇದೆಲ್ಲ ನಮಗೂ ಅಪ್ಲಿಕೇಬಲ್, ಚೆನ್ನಾಗಿ ಗಮನ ಇಟ್ಕೊಳ್ರಿ. ಅಲ್ಲ, ನಮ್ಮ ಮರಣನ ಈ ಕಡೆ ದಾಟಿ ಆ ಕಡೆಗೆ ಹೋಗ್ತೀರಿ ಅಂದರೆ, ನಮ್ಮ ಮೈಂಡಲ್ಲಿ ಯಾವುದೇ ಕನ್ಫ್ಯೂಷನ್ಸ್, ಸ್ಪೆಕ್ಯುಲೇಷನ್ಸ್, ಡೌಟ್ಸು, ಫಿಯರ್ಸ್ ಇವೆಲ್ಲ ಏನೇ ಇದ್ದರೂ ಇದನ್ನೆಲ್ಲ ಏನು ಮಾಡೋಕ್ಕೆ, ಇಲ್ಲೇ ತೆರೆ ಈ ಕಡೆಗೆ ನಾವು ಜಯಿಸಬೇಕು, ಅದರ ಎಲ್ಲ ಇಲ್ಲೇ ಮುಗಿಸ್ಬಿಡ್ಬೇಕು. ಎಲ್ಲ ಇದಕ್ಕೆಲ್ಲರಿಗೂ ಇದನ್ನು ಓವರ್ಕಮ್ ಮಾಡೋಕ್ಕೆ, ಇದನ್ನ ಟ್ಯಾಕಲ್ ಮಾಡೋಕ್ಕೆ, ಫೈಟ್ ಮಾಡೋಕ್ಕೆ ಎಲ್ಲ ಮಾಡಬೇಕು. ಇದೆಲ್ಲ ಫೈಟ್ ಮಾಡಬೇಕಂದ್ರೆ ನಮ್ಮ ಜೊತೆಗೆ ಯಾರೂ ಇರೋಲ್ಲ. ಕ್ರಿಸ್ತನ್ಗೆ ಹಿಂಗೆ ಯಾರೂ ಇಲ್ಲಿಲ್ವೋ, ಯಾರೂ ಇರೋಲ್ಲ. ಇಟ್ ವಾಸ್ ಎ ವೆರಿ ಲೋನ್ಲಿ ಮೂಮೆಂಟ್. ಅದಕ್ಕೆ ಹೇಳ್ತಾರಲ್ಲ ಅವ್ರಿಗೆ ಹೆಂಗಪ್ಪ ಇತ್ತು ಅಂತಂದರೆ, ಅಯ್ಯೋ ನಾನು ಕಲ್ಪ್ರಿಟ್ ಕಳ್ಳ್ರನ್ ಥರ ಆ ಕಡೆ ಈ ಕಡೆ ಕಳ್ಳ್ರಗಳ ನಡುವೆ ಕಳ್ಳ್ರನ್ ಥರ ಸಾಯ್ಬೇಕಾಗಿತ್ತಾ ಅಂದ್ರೆ, ಓ ಎಲ್ಲರೂ ನನ್ನಿಂದ ದೇವ್ರ ನಾಮಕ್ಕೆ ದೂಷ ಮಾಡ್ತಾರಲ್ವಾ, ಇದು ದೇವ್ರಿಗೆ ಮೆಚ್ಚುಗೆನಾ ಅಂತೇನಂದ್ರೆ, ಇವಾಗ ಅದು ಅದು ಮಾಡೋದು ಕಾಮನು ಇಸ್ರೇಲಲ್ಲಿ. ಯಾಕಂದರೆ ಯೇಸು ಕ್ರಿಸ್ತ ನಂಬಿಕಸ್ತರಾಗಿದ್ರೆ ದೇವ್ರ ನಾಮನ ಕೇಳಿಸ್ತಾರೆ. ಆದರೆ ಇದು ನಿಜವಾಗ್ಲೂ ಏನ್ರಿ ತನ್ನ ಒಂದು ಫಾಲ್ಟ್ ಇನ್ನೇನು ಆಗ್ತಾ ಇಲ್ವಾ, ಅದು ನಿಜವಾಗ್ಲೂ ಅದು ಒಂದು ಹಿಂಸಕರವಂತ ರೀತಿಯಲ್ಲಿ ಬರ್ತಾ, ಇನ್ನ ದೇವ್ರ ನಾಮಕ್ಕೆ ಮಹಿಮೆ ಬರ್ತದಾ ಅಂತೇನ್ರಿ ಒಂದು ಪ್ರಶ್ನೆ ಬರ್ತದೆ. ಆಮೇಲೆ ಎಲ್ಲ ದೇವ್ರ ಚಿತ್ತಗಳನ್ನ ನಾನು ಕರೆಕ್ಟಾಗಿ ಮಾಡಿದ್ದೀನಾ, ನೆರವೇರಿಸಿದ್ದೀನಾ, ಯಾವ್ದಾರ ಮಿಸ್ ಮಾಡಿಬಿಟ್ಟಿದ್ದೀನಾ ಏನಾರೋ ಒಂದು ಕಡೆ ಅದರ, ಇವಾಗ ಎಂಥ ರ್ಯಾಂಕ್ ಸ್ಟೂಡೆಂಟ್ ಇರಲಿ, ಎಂಥ ಎಕ್ಸಾಮ್ ಪೇಪರ್ 100 out of 100 ಬರೆದಿರಲಿ, ಅರೆ ಮನಸ್ಸಲ್ಲಿ ಏನಿರ್ತದೆ, ಯೋ ಎಲ್ಲ ಬರ್ದಿದ್ನಾ, ಎಲ್ಲ ಮಿಸ್ ಮಾಡ್ಬಿಟ್ನಾ, ತಿರ್ಗಾ ಏನು ಮಾಡೋಣ, ಕ್ವಶ್ಚನ್ ಬರೋಣ, ತಿರ್ಗಾ ರಿವೈಸ್ ಮಾಡೋಣ. ಈ ಥರನೇ ಯೇಸು ಕ್ರಿಸ್ತನ್ ಏನಾಗಿರ್ತಾರೆ, ಎಲ್ಲ ಏನು ಮಾಡಿರ್ತಾರೆ ನೋಡಿರ್ತಾರೆ ಅಲ್ವರ, ಎಲ್ಲ ಮಿಸ್ ಮಾಡ್ಬಿಟ್ರೆ ತಿರ್ಗಾ ಹೋಗಿ ಬಂದ್ಬಿಡೋಣ, ತಿರ್ಗಾ ಅವ್ನ ಕಂಪ್ಲೀಟ್ ಮಾಡ್ಕೊಂಡ್ಬರೋಣ. ಈ ಥರ ಥಾಟ್ಸ್ ಏನಾಗಿರ್ತಾರೆ ಯೇಸು ಕ್ರಿಸ್ತನ್ಗೆ. ಬಣ್ಣ ಬಂದಿರ್ತದೆ. ಅದರ ಅದಕ್ಕೆ ಅವ್ರು ಹೆಂಗೆ ಕೇಳಿದ್ರು, ಸಾಧ್ಯವಾದ ದೇವ್ರೆ ಈ ಪಾತ್ರ ನಿಂದೇನಾಗಲಿ, ಯಾವ ಪಾತ್ರ ಏನ್ರಿ, ಆ ಟೈಮ್, ಆ ಮೂಮೆಂಟ್, ಆ ಕನ್ಫ್ಯೂಷನ್, ಆ ಮೈಂಡಲ್ಲಿ ಬರೋಂಥ ಅನೇಕ ಡೌಟ್ಸು, ಫಿಯರ್ಸ್ ಇವೆಲ್ಲ ಇದೆಲ್ಲ ದೇವ್ರೆ, ಸಾಧ್ಯವಾದರೆ ಈ ಒಂದು ಟ್ರಯಲ್ಸ್, ಈ ಒಂದು ಟೆಂಪ್ಟೇಷನ್ಸ್, ಈ ಒಂದು ಒಂದು ಭಯಂಕರದ ಪ್ರೆಷರ್ ಇದೆಲ್ಲ, ಇದು ಏನಾಗಲಿ ದೇವ್ರೆ ನನ್ನಿಂದ ಹೊರಟೋಗ್ಲಿ, ಆದರೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಅಂತೇನಾಗಲಿ ಆಗಲಿ ಅಂದ್ಬಿಟ್ಟಾದ್ರೆ. ಯಾವಾಗ ದೇವ್ರ ಸುತ್ತ 3 ಸತಿ ಹೇಳಿದ್ರು, ದೇವ್ರ ಉತ್ತರ ಕೊಡಲಿಲ್ವೋ, ಅರ್ಥ ಮಾಡ್ಕೊಂಬಿಟ್ರು ಏನದು, ಇದರಿಂದ ತಪ್ಪಿಸ್ಕೊಳೋದು ಯಾರ ಚಿತ್ತ ಅಲ್ಲ, ದೇವ್ರ ಚಿತ್ತ ಅಲ್ಲ ಅಂತ ಅಲ್ಲರ. ಅದಕ್ಕೆ ನೋಡಿರ್ತೀನಿ ಈ ನೆಕ್ಸ್ಟು ಇಂಗ್ಲೀಷಲ್ಲಿ ಓದ್ಬಿಡೋಣ ಪ್ಯಾರಾಗ್ರಾಫ್ಗಳು, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿಲ್ಲ. ಹಾಂ, ಇಂಗ್ಲೀಷಲ್ಲಿ ಸಿಸ್ಟರ್ ಓದ್ತಾರೆ, ಕೇಳಿಸ್ಕೊಳ್ಳಿ. ಹಾಂ, ಒಂದು ನಿಮಿಷ.
Angel appeared and ministered to him, ministered to his necessity. Are they not all ministering spirits sent forth to minister to those who shall be heirs of salvation? Hebrews 1:14. We are not informed in what words this heavenly ministry was expressed to the Master in his lowliness and sorrow, but we do not know that it must have been with full assurance. The Heavenly Father's favor and sympathy and love. He was heard in respect to the things which he feared. He received the assurance that he was well pleasing to the Father, that he had been faithful to his covenant, and that he would have the resurrection promised.
Okay. Thank you. So, ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ನೋಡ್ಬೇಕಾದ್ರೆ ಇಲ್ಲಿ 1 ಮಿನಿಟ್ ಓಕೆ, ನಾವೇನಪ್ಪ ನೋಡ್ತೀರಿ ಅಂತಂದ್ರೆ, ಯೇಸು ಕ್ರಿಸ್ತನಿಗೆ ಈ ಒಂದು ಪ್ರಶ್ನೆಗೆ ದೇವರು ಏನು ಮಾಡು ಉತ್ತರ ಕೊಟ್ಟರು ಅಂತ ನೋಡ್ತಾರೆ. ಅಪೊಸ್ಟಲ್ ಪೌಲ್ ಹೇಳ್ತಾರೆ ಇಬ್ರು ಸ್ಕ್ರಿಪ್ಚರ್ ಹೇಳ್ಬೇಕಾರೆ, ಅವ್ರು ಏನಂದ್ರೆ ಅವರು ದೇವ್ರ ಮೇಲಿರೋಂಥ ಭಯದ ನಿಮಿತ್ತ ಅವ್ರ ಪ್ರಾರ್ಥನೆ ಕೇಳಲ್ಪಟ್ಟು ಅಂತಂದ್ಬಿಟ್ಟು ಕೇಳಲ್ಪಡ್ತು ಅಂತಂದ್ಬಿಟ್ಟು ಏನು ಮಾಡ್ತೀವಿ ವಾಕ್ಯದಲ್ಲಿ ಓದ್ತೀರಿ. ಅಂದರೆ ದೇವರು ಪ್ರೇಯರ್ ಏನು ಮಾಡೋರೆ ಕೇಳೋರೆ ಏನ್ರಿ, ದೇವ್ರ ಮೇಲಿರೋಂಥ ಭಯದ ನಿಮಿತ್ತ. ಅಂದರೆ ಹೆಂಗೆ ಕೇಳಬೇಕು, ಹೆಂಗೆ ಕೇಳಿರಬೇಕು, ಹೆಂಗೆ ಉತ್ತರ ಕೊಟ್ಟಿರಬೇಕು ಅಂತಂತ ಹೇಳಿದಂದ್ರೆ, ಇಟ್ ಜಸ್ಟ್ ಸಜೆಷನ್ನು. ಯಾಕೆಂದರೆ ಇದು ಲೂಕಲ್ಲಿ 22ನೇ ಅಧ್ಯಾಯ 43 ಮತ್ತು 44ನೇ ವಾಕ್ಯದಲ್ಲಿ ಬರೋಂಥ ಒಂದು ಒಂದು ವಾಕ್ಯದ ಮೇಲೆ ಹೇಳ್ತಾರೆ. ಅಂದರೆ ಏನಂತಂದರೆ, ಅಲ್ಲಿ ಒಬ್ಬ ದೇವ್ರ ಹತ್ರ ಬಂದು ಕಂಫರ್ಟ್ ಮಾಡಿದ್ರು, ಅವರು ಬೆವರುಗಳು ಬಂದ್ಬಿಟ್ಟು ಒಂದು ರಕ್ತದ ಹನಿಗಳ ಥರ ಇತ್ತು ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಆ್ಯಕ್ಚುಲಿ ವಾಕ್ಯ ಫ್ಯೂರಿಯಸ್ ಒರಿಜಿನಲ್ ಬೈಬಲಲ್ಲಿ ಇಲ್ಲ. ಅದರ ಸರಿ, ಆ ಒರಿಜಿನಲ್ ಬೈಬಲ್ ಇಲ್ಲ ಅಂದರೂ ಸರಿ, ಆ ವಾಕ್ಯದನ್ನ ಇಟ್ಕೊಂಡು ನಾವೇನು ಮಾತಾಡೋಕ್ಕೋಗಲ್ಲ. ಆದರೆ ದೇವರು ತನ್ನ ಮಗನಿಗೆ ಯಾವುದೋ ರೀತಿಯಲ್ಲಿ ಅಶ್ಯೂರೆನ್ಸ್ ಏನು ಮಾಡ್ತಾರೆ, ಕೊಟ್ಟಿರ್ತಾರೆ ಒಂದು ಕನ್ವಿಕ್ಷನ್. ಅದರ ಏನ್ರಿ, ನೀವು ಓಟ ಓಡ ಏನು ಮಾಡಿದಿರಾ, ಎಲ್ಲವನ್ನು ಕರೆಕ್ಟಾಗಿ ಮುಗಿಸಿದಿರಾ ಅಂತಂದ್ಬಿಟ್ಟು ಒಂದು ಅಶ್ಯೂರೆನ್ಸು ಏನು ಮಾಡ್ತಾರೆ ದೇವರು ಮಗನಿಗೆ ಡೆಫಿನೆಟಾಗಿ ಕೊಟ್ಟಿರ್ತಾರೆ. ಹೇಗೆ ಹೇಳ್ಬೋದು, ಹೇಗೆ ಹೇಳ್ಬೋದು ಅಂತಂದರೆ, ನೋಡಿರಿ ಮ್ಯಾಥ್ಯೂ 25th ಚಾಪ್ಟರ್ಲಿ ನಾವೊಂದು ಸಾಮೆ ನೋಡ್ತೀರಿ. ಏನಂತ ಹೇಳ್ತೀರಿ, ಮ್ಯಾಥ್ಯೂ 25th ಚಾಪ್ಟರ್ಲಿ ಅದು ಓದೋಣ. ಅದಕ್ಕಿಂತ ಮುಂಚೆ ತಿಮೋತಿಗೆ ಬನ್ನಿ, ಫಸ್ಟ್ ತಿಮೋತಿ 6th ಚಾಪ್ಟರ್ 12th ವರ್ಸ್. ಒಂದು ಮಿನಿಟ್. ಸಾರಿ, 2nd ತಿಮೋತಿ 4th ಚಾಪ್ಟರ್ ವರ್ಸ್ 6, 7 ಆ್ಯಂಡ್ 8 ಓದ್ತೀರಾ?
ಯಾಕಂದ್ರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ.
ನೋಡ್ರ, ನಾನು
ಶ್ರೇಷ್ಠ
ಹೊರಟು
ಹೋರಾಟವು
ಹೋಗುವಂತ ಸಮಯವು ಸಮೀಪಕ್ಕೆ ಬಂದಿರುತ್ತದೆ. ಅಪೋಸ್ಟಲ್ ಪೌಲ್ ಹೆಂಗ್ ಗೊತ್ತು, ಅವ್ರ ಓಟ ಓಡ್ ಮುಗಿಸ್ತಾರೆ, ಸಾಯ್ತಾರೆ ಅಂತಂದ್ಬಿಟ್ಟು ನೋಡ್ರ, ದೇವ್ರು ರಿವೀಲ್ ಮಾಡೋರಿ. ಅದೇ ಹೇಳ್ತಾರೆ ನಮ್ಮ ಬ್ರದರ್ ರಸಲ್ ಬರಿಬೇಕಾದ್ರೆ ಹೇಳ್ತಾರೆ, ದೇವ್ರ ಮಕ್ಕಳಿಗೆ ದೇವರು ಮುಂಚಿತವಾಗೇ ತನ್ನ ಸಾವು ಬಗ್ಗೆ ಏನು ಮಾಡ್ತಾನೆ ತಿಳಿಸ್ತಾರಂತ ರೀ. ಓಟ ಓಡಂತ ಸಮಯ ಮುಗೀತು, ಅತಿ ಶೀಘ್ರದಲ್ಲಿ ತಾವೇನು ಮಾಡೋಕೆ ಓಟ ಓಡ ಮುಗಿಸ್ಬೇಕಾಗ್ತದೆ, ಇನ್ನು ಜಾಸ್ತಿ ಜನ ಇರಲ್ಲ ಅಂದ್ಬಿಟ್ಟಾದ್ರ. ಸೊ ಅದಕ್ಕೆ ಇಲ್ಲಿ ಏನಪ್ಪ ಹೇಳ್ತಾರೆ, ಅಪೋಸ್ಟಲ್ ಪೌಲ್ಗೆ ಇದೇ ಥರ ಹೇಳ್ತಾರಂತೆ, ನಾನು ಹೋಗಂತ ಹೋಗಂಥ ಸಮಯ ಏನಾಯ್ತು ಬಂತು. ಅಪೋಸ್ಟಲ್ ಪೌಲ್ಗೆ ಹೇಳಿರ್ಬೇಕಾರೆ ಕ್ರಿಸ್ತನ್ಗೆ ದೇವ್ರು ಹೇಳಿರಲ್ವಾ. ಅದಕ್ಕೆ ಈಸ್ ಟೈಮ್ ವಾಸ್ ಫಿಕ್ಸೆಡ್, 33 1/2 ಇಯರ್ಸ್. ಎಂಡಲ್ಲಿ ಯೇಸು ಕ್ರಿಸ್ತನ್ ಕ್ಲೀನಾಗಿ ಏನಾಗ ಗೊತ್ತಾಗ್ತಾರೆ, ನನ್ನ ಹೃದಯವು ಏನ್ರಿ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಆಮ್ ನೆಕ್ಸ್ಟ್ ಬದರ್ ಕಂಟಿನ್ಯೂ ಮಾಡಿ ಬದರ್ ನಾನು
ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ.
ನೋಡ್ರ ಓಟವನ್ನು ಕಡೆಗಾಣಿಸಿದ್ದೀನಿ, ಓಡಿದ್ದೀನಿ, ಓಟನ ಮುಗಿಸಿದ್ದೀನಿ ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ. ಹಂಗಾರೆ ಈ ಒಂದು ಕನ್ವಿಕ್ಷನ್ ಏನ್ರಿ, ಈ ದೃಢವಾದ ಒಂದು ನಂಬಿಕೆ, ಒಂದು ಭರವಸೆ ಅಪೋಸ್ಟಲ್ ಪೌಲ್ಗೆ ದೇವ್ರು ಏನು ಮಾಡೋರೆ ಕೊಟ್ಟವ್ರೆ. ಯಾವಾಗ ಕೊಟ್ಟರು? ತೆರೆ ಆ ಕಡೆ ಹೋಗಿಲ್ಲ, ತೆರೆ ಆ ಕಡೆ ಹೋಗಕ್ಕಿಂತ ಮುಂಚೆಲೆ ಗೊತ್ತಾಗ್ಬಿಡ್ತಾರೆ ನೋಡಿರ್ತೀನಿ ನಮ್ಮ ಹರಿ ನಮ್ಮ ಕಥೆಗಳೇನು ಅಂತ. ನಾವು ಎಲ್ಲೆಲ್ಲಿರ್ತೀರಿ, ಯಾರು ಎಲ್ಲೆಲ್ಲಿ ಹೋಗ್ತೀರಿ ಎಲ್ಲ ಇಲ್ಲೇ ಹೇಳ್ಬಿಡ್ತಾರೆ ದೇವರು. ತನ್ನ ಜೀವನದಲ್ಲಿ ಅಂತ್ಯದಲ್ಲಿ ನೀವು ಎಲ್ಲೆಲ್ಲಿರ್ತೀರ ನಾವೆಲ್ಲೆಲ್ಲಿರ್ತೀರಿ ಅಂತ ಕ್ಲೀನಾಗಿ ದೇವ್ರೇನು ಮಾಡ್ತಾರೆ, ಅವ್ರಿಗೆ ರಿವೀಲ್ ನೋಡಿಸ್ಬಿಡ್ತಾರೆ. ಯಾರೋ ಒಂದು ಊಹಾಪೋಹಗಳಲ್ಲಿ, ಓ ನಾನು ಚಿಕ್ಕಂಡೆಲ್ಲ ಥರ ಇರ್ತೀನಿ ಪರ್ಲೋಕಕ್ಕೆ ಹೋಗ್ತೀನಿ, ಅದೊಬ್ಬರು ಅಯ್ಯೋ ದೇವ್ರಾಗಲ್ಲಪ್ಪ ನೀನು ಗ್ರೇಟ್ ಮಟ್ಟಿಗೆ ಬಾ ಅಂತಂದ್ಬಿಟ್ಟು ಹೇಳೋದು, ಇದೆಲ್ಲ ಸೀನ್ ಇಲ್ಲ ರೀ. ಎಲ್ಲ ಇಲ್ಲೇ ಮನಸ್ಸಲ್ಲೇ ಏನು ಮಾಡ್ತಾರೆ ದೇವರು ದೃಢವಾಗಿರೋಂಥ ಒಂದು ಎಂತ ಕ್ಲೀನಾಗಿ ಕ್ರಿಸ್ಟಲ್ ಕ್ಲಿಯರ್ ಪಿಕ್ಚರ್ ಏನು ಮಾಡ್ತಾರೆ ಅವ್ರಿಗೆ ದೇವ್ರು ನೋಡಿಸ್ತಾರೆ. ಎಷ್ಟು ದಿನ ಇರ್ತೀರಾ, ಏನಾಗ್ತದೆ ನಿಮ್ಮ ಜೀವನ, ವೆನ್ ಈಸ್ ಅ ಲೈಫ್ ಗೋಯಿಂಗ್ ಟು ಎಂಡ್, ಮುಗಿಯಂಥದ್ದೆಲ್ಲ ದೇವ್ರೇ ಮಾಡ್ತಾರೆ ತಿಳಿಸ್ತಾರ್ರಿ ಅಂತೀವಿ. ಅದೇನು ಹೇಳ್ತಾರೆ ನೋಡಿ, ಅಪೋಸ್ಟ್ ನೆಕ್ಸ್ಟ್ ಹೇಳ್ತಾರೆ, ಆಮೇಲೆ ನೆಕ್ಸ್ಟ್ ಬಂದ ಕಂಟಿನ್ಯೂ ಮಾಡಿ. ಹಾಂ
ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆ ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು.
ನೋಡ್ರ ನನಗೆ ಮಾತ್ರ ಅಲ್ವಂತೆ, ಇದೇನು ಎಕ್ಸ್ಪೀರಿಯೆನ್ಸ್ ಇದೆಯೋ ಯಾರ್ಯಾರು ಎಲ್ಲ ಕ್ರಿಸ್ತನ ಪ್ರತ್ಯಕ್ಷ ಎದುರು ನೋಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ಕೊಡ್ತಾರೆ ಸೇಮ್ ಎಕ್ಸ್ಪೀರಿಯೆನ್ಸ್ ಅಲ್ವರ. ನೋಡಿ ಇದೇ ಎಕ್ಸ್ಪೀರಿಯೆನ್ಸ್ ಅಪೋಸ್ಟ್ಲು ಪೀಟ್ರ್ ಕೂಡ ಇತ್ತು. ಎಲ್ಲಿದೆ ಪೀಟರ್? ಫಸ್ಟ್ ಪೀಟರ್ 5th chapter 1 ಓದಿ, 1 ಪೀಟರ್ 5:1.
ಸಭೆ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು
ಏನ್ರಿ
ನಿಮ್ಮನ್ನು ಎಚ್ಚರಿಸಿ
ಇನ್ನು ಮುಂದೆ
ಹೇಳೋದೇನೆಂದರೆ
ಪ್ರತ್ಯಕ್ಷ ಆಗುವಂಥ ಪ್ರಭಾವದಲ್ಲಿ ಪಾಲ್ಗೊಳ್ಳೋದು ಇಲ್ಲೇ ಹೇಳ್ಬಿಡ್ತಾರೆ ರೀ. ನೀನು ಪ್ರತ್ಯಕ್ಷವಾಗ ಪ್ರಭಾವದಲ್ಲಿ ಇರ್ತೀಯಾ, ನೀನು ದೊಡ್ಡ ಸಭೆಗೆ ಹೋಯ್ತೀಯಾ, ಎರಡನೇ ಮಾಡಕ್ಕೆ ಹೋಯ್ತೀಯಾ, ಇಲ್ಲೇ ಕತೆ ಹೇಳ್ಬಿಡ್ತಾರೆ ರೀ. ಯೂದಾಸ್ಗೂ ಕ್ಲೀನಾಗಿ ಗೊತ್ತಿತ್ತು ಇಸ್ ಗಾನ್ ಫಾರ್ ಎವರ್ ಅಂತ ಅಲ್ವರ. ಯೇಸುಕ್ರಿಸ್ತ ಎಷ್ಟೋ ಸರಿ ಕ್ಲಿಕ್ ಕೊಟ್ಟಿರ್ತಾರೆ ಅಲ್ವರ. ಈ ಥರ ನಮ್ಮ ನಮ್ಮ ಸ್ಥಿತಿಗತಿಗಳನ್ನ ದೇವ್ರು ಫಸ್ಟೇ ತಿಳಿಸ್ತಾರೆ ರೀ ಅಲ್ವರ. ಅದಕ್ಕೆ ನೋಡಿರ್ತೀನಿ ಮ್ಯಾಥ್ಯೂ 25th chapter ಬಂದಿಂತೀನಿ, ಅಲ್ಲೊಂದು ಸ್ವಾಮಿ ಹೇಳ್ತಾರೆ. ಸ್ವಾಮಿ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ, ಎಲ್ಲ ತಲಾಂತ್ಗಳನ್ನ ಕೊಡ್ತಾರೆ, ಎಲ್ಲ ತಲಾಂತ್ನ ಅಕೌಂಟ್ ಇಸ್ಕೊಬೇಕಾದ್ರೆ ಬರ್ತಾರೆ. ಕೊನೆಯಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಅಕೌಂಟ್ಗಳನ್ನ ಕೊಡ್ಬೇಕಾದ್ರೆ ಅಲ್ಲಿ ಯಜಮಾನ ಏನು ಹೇಳ್ತಾರೆ ನೋಡಿರ್ತೀನಿ, ಮ್ಯಾಥ್ಯೂ 25th chapter 21. ಮ್ಯಾಥ್ಯೂ 25:21.
ಅವನ
ಅವನ
ದಣಿಯು
ದಣಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು. ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು.
ನೋಡ್ರ ಒಳ್ಳೆ ನಂಬಿಕಸ್ಥನಾಗಿರೋ ಆಳು ನೀನು ಅಂತಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಏನು ಮಾಡ್ತಾರೆ, ಧನಿಯ ಸೌಭಾಗ್ಯದಲ್ಲಿ ಸೇರು. ಅಂದರೆ ಧನಿಯ ಸೌಭಾಗ್ಯದಲ್ಲಿ ಸೇರೋಕ್ಕಿಂತ ಮುಂಚೆನೆ ಮಾಂಸದಲ್ಲಿ ಬದುಕಿರ್ಬೇಕಾದ್ರೆ 100% ಅಶ್ಯೂರೆನ್ಸ್ ಮನಸ್ಸಲ್ಲಿ ಕ್ಲೀನಾಗಿ ದೇವ್ರು ಕೊಡ್ತಾರೆ, ನಾವು ಎಲ್ಲೆಲ್ಲಿರ್ತೀರಿ ಅಂತ. ನಮ್ಗಳಿಗೆ ಹೀಗೆ, ಅಪೋಸ್ಟ್ಲು ಪೌಲ್ಗೆ ಹೀಗೆ, ಅಪೋಸ್ಟ್ಲು ಪೇತ್ರಿಗೆ ಹೀಗೆ ಅಂತಂದರೆ ಕ್ರಿಸ್ತನಿಗೆ ದೇವ್ರು ಖಂಡಿತವಾಗ ಒಂದು ರೀತಿಯಲ್ಲಿ ತಿಳಿಸಿರಲ್ಲ, ಮಗನೇ ಎಲ್ಲ ರೀತಿಯಲ್ಲಿ ಏನಾಗಿದೆಯಾ ಕರೆಕ್ಟಾಗಿದೆಯಾ ಅಂತ ಅದಕ್ಕೊಂಡು ಬೇಕಾದ್ರೆ ಮರಣದಿಂದ ಕಾಪಾಡ ಶಕ್ತನ ಅವನಿಗೆ ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ವಿಜ್ಞಾಪನ ಕೇಳಲ್ಪಟ್ಟನು ಅಂತ ಏನು ಮಾಡಿದ್ದಲ್ಲಿ ಅಲ್ಲಿ ಹೇಳಿರೋದು ನೋಡಿ. ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಇಂಗ್ಲೀಷಲ್ಲಿ. ಹಾಂ
From that moment onward, the master was the calmest of all who had any association with the great events of that night and the following day. Officers, servants, Sanhedrin, priests, Herod and his men of war, Pilate and his soldiers, and the shouting rabble, all were excited, all were distressed. Jesus only was calm. This was because he had the Father's assurance that all was well between them. As this blessed assurance gave the Master courage, so his followers since have found that if God be for us, Who can be against us? If we have the peace of God ruling in our hearts, it is beyond all human comprehension.
ನೋಡ್ರಿ ಏನು ಸೂಪರ್ ಹೇಳ್ತಾರೆ ನೋಡ್ರಿ ಅಂತೀನಿ ಅಂದ್ರೆ ನೋಡ್ರಿ ಈ ಒಂದು ಅಶ್ಯೂರೆನ್ಸು ಯೇಸು ಕ್ರಿಸ್ತನ ಹೆಂಗೆ ಒಂದು ಧೈರ್ಯ ಪಡಿಸ್ಬಿಡ್ತು ಅಂತಂದರೆ ಏಷ್ಯಾದಲ್ಲಿ 55 ಹೇಳ್ತಾರಲ್ಲ ಏನು ಯಹೋವನು ನನ್ನ ಸಂಗಡ ಇರೋದ್ರಿಂದ ಏನ್ರಿ ನಾನು ಅಂಜಲಾರೆನು ನಾಚಿಕೆಯದಿಂದ ಕೊರಗದಿಲ್ಲ ಅಂತ ಹೇಳ್ತಾರೆ ಮಖವನ್ನು ಕಗ್ಗಲಿಂತರ ಮಾಡಿದ್ದೀರಿ ಅಂತ ಹೇಳ್ತಾರೆ ಮನಸ್ಸನ್ನು ದೃಢ ಮಾಡ್ಕೊಂಬಿಟ್ರಿ ಅದಕ್ಕೆ ನೋಡ್ಬೇಕಾರೆ ಈ ದಾಗಿ ಮೇಲೆ ನೋಡ್ರಿ ಅಂತೀನಿ ಯೇಸು ಕ್ರಿಸ್ತನಿಗೆ ಎಂಥ ಟಾರ್ಚರ್ಗಳು ಸೋಲ್ಜರ್ಸ್ ಬಂದು ಅರೆಸ್ಟ್ ಮಾಡ್ತಾರೆ ಅಲ್ಲ ಸೋಲ್ಜರ್ ಸುಮ್ಮನೆ ಬರ್ಕೊಂಡು ಹೋಗಿರ್ತಾರೆ ಸರಪಣಿನ ಹೆಂಗೆಂಗೆ ಬಿಟ್ಟಿರ್ತಾರೆ ಸಿಕ್ಕಾಪಟ್ಟೆ ಏನೇನು ಕೋಪ ಎಲ್ಲ ಇರ್ತಾರೋ ಎಲ್ಲ ಯೇಸುಕ್ರಿಸ್ತ ಏನು ಮಾಡ್ತಾರೆ ಹಾಕಿರ್ತಾರೆ ಸಿಲಿಂಡ್ರಿಂಗ್ ಕರ್ಕೊಂಡು ಹೋಗ್ತಾರೆ ಅದರ ಎಲ್ಲ ಯಾಜಕರು ಮಹಾಯಾಜಕರು ನ್ಯಾಯಶಾಸ್ತ್ರಗಳೆಲ್ಲರೂ ಅವರೇ ಅದರ ಅವರೆಲ್ಲರ ಮುಂದೆ ಏನು ರೀ ಯೇಸುಕ್ರಿಸ್ತನಿಗೆ ಇನ್ಸಲ್ಟ್ ಯಾರಾಗೆಲ್ಲ ಏನೆಲ್ಲ ಕೋಪ ಇರ್ತದೋ ಈ ಟೈಮಲ್ಲಿ ಯೇಸುಕ್ರಿಸ್ತನ ಮೇಲೆ ಏನು ರೀ ಮಾಡಾಕ್ತಾರೆ ಸಂಪೂರ್ಣವಾಗಿ ಸುರಿದಾಕಿರ್ತಾರೆ ನೋಡ್ರಿ ಅದರ ಸಿಕ್ಕಿದ ಚಾನ್ಸ್ ಬಿಟ್ಟಿರ್ತಾರೆ ಯೇಸುಕ್ರಿಸ್ತನಿಗೆ ಉಗುಳಿದ್ರು ಬೈದರು ಕಪಾಳ ಕೊಡಿದ್ರು ಗಡ್ಡ ಕಿತ್ತರು ಅದರ ಏನೇನು ಬೇಕೋ ಏನೆಲ್ಲ ಮಾಡೋಕ್ಕಾಯ್ತದೆ ಎಲ್ಲ ಮಾಡಿಬಿಟ್ರು ಯೇಸು ಕ್ರಿಸ್ತ ಇವನ್ನೆಲ್ಲ ವಿಚಾರಗಳು ಹೆಂಗಿದ್ರು ಅಂತ ಹೇಳ್ತಾರೆ ಮೌನವಾಗಿದ್ರು ಅಂತ ಹೇಳ್ತಾರೆ ಯಾಕೆಂದರೆ ಅವ್ರಿಗೆ ದೇವರನ್ನು ಅಶ್ಯೂರೆನ್ಸ್ ಇತ್ತು ಅಂದ್ರೆ ಏನಂತಾರೆ ನೀವು ಮಾಡ್ತಾ ಇದ್ದೆಲ್ಲ ಕರೆಕ್ಟ್ ಆಗಿದೆ ಜನಗಳ ದೃಷ್ಟಿಯಲ್ಲಿ ಸರಿ ಇಲ್ಲ ಸರಿ ಇವ್ರನ್ನ ರೈಟ್ ಟ್ರ್ಯಾಕ್ ಅಂತ ಮಾಡಿ ಅದಕ್ಕೆ ಪುಷ್ಲು ಬೀಳೋದು ಪೌಲ್ ಏನು ಹೇಳ್ತಾರೆ ದೇವ್ರ ನಮ್ಮ ಸಂಗಡ ಇದ್ದರೆ ನಮಗೆ ವಿರೋಧರು ಯಾರೋ ನಮ್ಗೆ ಯಾರು ವಿರೋಧಿ ಅದರ ನಮಗೆ ಏನೋ ಪ್ಲ್ಯಾನ್ ಮಾಡೋದು ಸ್ಕೀಮ್ ಮಾಡೋದು ನಮಗೆ ವಿರುದ್ಧವಾಗಿ ಏನೋ ಕುತಂತ್ರಗಳು ಮಾಡೋದು ಇವೆಲ್ಲ ಯಾವುದು ಏನಾಗಲ್ಲ ಯಾವುದು ನಡೆಯಲ್ಲ ಅದಕ್ಕೆ ಏಷ್ಯಾದ್ರೆ ಹೇಳ್ತಲ್ಲ ನಿಮ್ಮ ವಿರುದ್ಧವಾಗೆ ಏನ್ರಿ ಪೊಲೀಸ್ ಯಾವ ನಿಮಗೆ ವಿರುದ್ಧ ಗೆದ್ದೋಳುವಂಥ ಒಂದು ಆಯುಧ ಕೂಡ ಪೊಲೀಸೋದಿಲ್ಲ ಒಂದು ಫಂಕ್ಷನ್ನೇ ಆಗಲ್ಲ ದೇವ್ರೇ ಮಾಡ್ತಾರೆ ಅದನ್ನ ಉಲ್ಟಾ ಮಾಡ್ಬಿಡ್ತಾರೆ ಅದಕ್ಕೆ ನೀವು ನೋಡೋದಲ್ಲ ನಮ್ಮ ಶತ್ರುಗಳಿಗೆ ಸಹ ಪ್ರಾರ್ಥನೆ ಮಾಡೋಕ್ಕೆ ಏನ್ರಿ ಪ್ರಾರ್ಥನೆ ಮಾಡಿದ್ರೆ ಏನ್ರಿ ಸಿಚುವೇಶನ್ ತಿಳ್ಸಿ ಮಾಡ್ತಾರೆ ಅಲ್ಲ ಇವ್ರು ಹಿಂಗೆ ಮಾಡ್ಬಿಟ್ರು ಅವ್ರು ಹಂಗೆ ಮಾಡ್ಬಿಟ್ರು ಅಯ್ಯೋ ಅವ್ರ ಹಿಂಗೆ ಇವ್ರ ಹಿಂಗೆ ಏನೂ ನಡೆಯಲ್ಲ ರೀ ಕಥೆಗಳು ಅದರ ದೇವ್ರು ಏನು ಮಾಡ್ತಾರೆ ಸಿಚುವೇಶನ್ನೇ ಚೇಂಜ್ ಮಾಡ್ತಾರೆ ಯಾಕಂದರೆ ಏನು ಅಂಡ ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋ ದೇವರು ಇದನ್ನೇನು ಮಾಡೋ ಕಂಟ್ರೋಲ್ನ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಯಾವುದೂ ಟ್ರ್ಯಾಕ್ ಇಲ್ಲ ಅದನ್ನೆಲ್ಲ ಎಸೆಟ್ಬಿಟ್ಟು ಕರೆದು ದೇವ್ರು ನಡೆಸ್ತಾರೆ ಅಂತಂದ್ರೆ ಅದನ್ನ ನಡೆಸೋಕೆ ಕೆಪಾಸಿಟಿ ಇರೋ ದೇವ್ರಿಗೆ ಯಾರೋ ಒಬ್ಬರು ಮನುಷ್ಯರನ್ನ ಬದಲಾವಣೆಗೆ ಮಾಡೋಕ್ಕೆ ದೇವ್ರ ಕೆಲಸ ಸಾಧ್ಯ ಇಲ್ವಾ 100% ಸಾಧ್ಯ ಇದೆ ಈ ಕಾನ್ಫಿಡೆನ್ಸು ಕ್ರಿಸ್ತನಿಗೆ ಏನಾಗಿತ್ತು ಇತ್ತು ನೋಡಿ ನೆಕ್ಸ್ಟ್ ಟೈಮ್ ಹೋದಣ ಹಾಂ
Judas, the ungrateful apostate. The world is full of sadly disappointing characters. In many things, we all fail. Selfishness, meanness, perversity, pride, etc., mark the human family most woefully. But withal, can anyone find anything more reprehensible than the ingrate who would betray his best friend? The world is of one opinion respecting such character as that of Judas, and although he is noted example, he is by no means an exception. There are many, some of them live today, but whoever can see the meanness of such a disposition with a reasonably good focus will surely be saved from manifesting such a character. However mean might be his disposition, the man who could sell his master for 30 pieces of silver is justly in contempt with all humanity. Nor was it merely the 30 pieces that influenced the ingrate. Rather, it was pride. He had thought to be associated with the master in an earthly throne. He had set his faith upon this expectation. Now that same master explained more fully that the throne was not yet in sight, that it belongs to an age to follow this and is to be given only to those who prove themselves loyal and faithful unto death. In the mind of Judas, the matter took not the wisest and the best way. Holding the great teacher in contempt, the deceived one probably intended that the delivery should be merely a temporary one. A lesson to the master not to talk that way, not to carry matters too far, an incentive to him, compelling him to exert his power for the resistance of those who sought his life, and thus in exalting himself make good to his disciples the share in the kingdom which he had promised, or failing of this to wreck the entire project. Alas, the love of money, the love of power puff up and make delirious some who become intoxicated with ambition. How necessary that all the Lord's followers remember the message, he that humbleth himself shall be exalted, and he that exalteth himself shall be abased. Humble yourself, Therefore, under the mighty hand of God, that he may exalt you in due time. Matthew 23:12, 1 Peter 5:6.
ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ನೋಡ್ಬೇಕ್ರೆ, ಇಲ್ಲಿ ಯೂದಾಸು ಕ್ರಿಸ್ತನ ಏನು ಮಾಡ್ತಾನೆ, ಹಿಡ್ಕೊಂಡ್ಬಿಡ್ತಾನೆ ಅಲ್ವರ. ಅದು ಯೇಸು ಕ್ರಿಸ್ತನ ಇನ್ನೂ ಭಯಂಕರ ದುಃಖವಾಗಿರೋಂಥ ಸನ್ನಿವೇಶ ಹಾಕೋಯ್ತಾರೆ ಅದರ. ಯಾಕೆಂತಂದರೆ ಎಲ್ಲರೂ ಕೊರತೆ ಉಳ್ಳವರೇ, ಯಾರು ಪರ್ಫೆಕ್ಟ್ ಇಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಫೇಲ್ಯರ್ಗಳೇ ಅದರ. ಆದರೆ ಇದು ಲೋಕದಲ್ಲಿ ಏನು ಮಾಡ್ತೀರಿ ನೋಡ್ತೀರಿ, ಅದರ ಜಗಳ, ಹೊಟ್ಟೆ ಕಿಚ್ಚು, ಪ್ರೈಡು, ಅದರ ದ್ವೇಷ ಇವೆಲ್ಲ ಇರ್ತದೆ. ಆದರೆ ಇದು ಏನ್ರಿ, ತನ್ನ ಸಹೋದರಗಳ ನಡುವೆ ನೋಡಬೇಕಾದ್ರೆ ತನ್ನ ಬೆಸ್ಟ್ ಫ್ರೆಂಡು ಯೇಸು ಕ್ರಿಸ್ತ ಅವ್ರನ್ನ ಶಿಷ್ಯನರು ಅಂತ ಕರೆದಿಲ್ಲ ರೀ, ಅದರ ಯು ಆರ್ ಮೈ ಡಿಸೈಪಲ್ಸ್, ಐ ಮೀನ್ ಟೀಚರ್, ಮಾಸ್ಟರ್ ಅಂತ ಯೇಸು ಕ್ರಿಸ್ತ ಹೇಳಿಲ್ಲ. ಅವ್ರು ಹೇಳ್ತಾರೆ ಓಪನ್ ಆಗಿ, ಐ ಹ್ಯಾವ್ ಟ್ರೀಟೆಡ್ ಯು ಆಸ್ ಎ ಫ್ರೆಂಡ್ ಅಂತ. ಅಂದ್ರೆ ಫ್ರೆಂಡ್ ಅಂದ್ರೆ ಏನು ರೀ, ಅಷ್ಟು ಕ್ಲೋಸ್ ಆಗಿ ಏನ್ರಿ ಎಲ್ಲ ಹೃದಯಭರಿತವಾಗಿ ಯೇಸು ಕ್ರಿಸ್ತ ಎಲ್ಲ ಅವ್ನು ಏನು ಮಾಡೋಣ ಹಂಚ್ಕೊಡೋಣ ನೋಡ್ತೀನಿ. ಇಂಥ ಒಂದು ಸೀನಿಯರ್ ಪರ್ಸನ್, ಇಂಥ ಪರ್ಫೆಕ್ಟ್ ಮ್ಯಾನು, ಅವ್ರಿಗಿರೋಂಥ ಏನ್ರಿ ಸ್ಟೇಚರ್ ಏನು, ಅವ್ರಿಗಿರೋಂಥ ಮೈಂಡ್ ಏನು, ಅಂದ್ರೆ ಅವರೆಲ್ಲ ಬಂದ್ಬಿಟ್ಟು ಈ ಚಿಲ್ಲರೆ ಪಡಲೆ ಏನು ಚಮಚಗಳ ಜೊತೆಗೆ ಬಂದ್ಬಿಟ್ಟು ಫ್ರೆಂಡ್ ಅಂತ ಹೇಳ್ಬೇಕಾದ್ರೆ ಅವ್ರು ಎಷ್ಟು ಹಂಬಲಾಗಿ ಹೋಗ್ತಾರೆ, ಮಿಂಗಲ್ ಆಗಿರಬೇಕು. ಅಂದರೆ ಯೇಸು ಕ್ರಿಸ್ತ ಯಾವ ರೀತಿ ಎಲ್ಲ ಹಂಚ್ಕೊಂಡಿರ್ಬೇಕು ಇದೆಲ್ಲ ಗೊತ್ತಿದ್ದು ಗೊತ್ತಿದ್ದು ಏನ್ರಿ ಯೇಸು ಕ್ರಿಸ್ತನ ಹಿಡ್ಕೊಟ್ಟಿದ್ದು ಏನ್ರಿ. ಇದು ಯೇಸು ಕ್ರಿಸ್ತನ ತುಂಬ ದುಃಖವಾಗಿರೋ ಸನ್ನಿವೇಶ ಆಯಿತು. ಹೇಗೆ ಅಂತಂದರೆ ನೋಡಿ, ಏನಕ್ಕಪ್ಪ ಇದು ಯೂದಾಸ್ ಈ ಥರ ಮಾಡಿರ್ಬೋದು ಅಂತಂದರೆ, ಒಂದು ಏನಪ್ಪ ಅಂದರೆ ಯೂದಾಸ್ಗೆ ಯೇಸು ಕ್ರಿಸ್ತ ಒಂದು ಸರಿ ಮಾತು ಹೇಳ್ತಾರೆ ಅಲ್ವರ, ಏನಂದರೆ ದೇವರಾಜ್ಯವನ್ನು ಏನ್ರಿ ಆ ಸಿಂಹಾಸನ ಕೂತ್ಕೊಳ್ಳೋಕೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಇದು ಎಲ್ಲರಿಗೂ ಅವಕಾಶ ಕೊಡೋದಿಲ್ಲ. ಇದು ಯಾರು ನನ್ನ ಒಂದು ಕುಡಿಯಂಥ ಪಾತ್ರೆಯಲ್ಲಿ ಕುಡಿತೀನೋ, ಯಾರು ನಾನು ತೊಗೊಂಡ ದೀಕ್ಷ ತೊಗೊಂತಾರೋ, ಅಂದರೆ ಯಾರು ಈ ಕಷ್ಟ ಸಂಕಟಗಳನ್ನ ಅನುಭವಿಸಿ ಮನೋದರ್ಗು ನಂಬಿಕೆ ಅಷ್ಟು ಅವ್ರಿಗೆ ಇದು ಕೊಡೋದು ಅಂತ ಹೇಳ್ಬೇಕು. ಯೂದಾಸ್ಗೆ ಏನಾಗೋಯ್ತು, ಒಂಥರ ಶಾಕ್ ಆಗೋಯ್ತು, ನಾವೆಲ್ಲ ಬಿಟ್ಟು ಬಂದಿದ್ರಿ, ಇವೆಲ್ಲ ಹಿಂದಕ್ಕೆ ಹೋಗ್ತಿದ್ರಿ, ನಮ್ಗಂಗಾರ ಏನು ಅಂತಂದರೆ ಏನ್ರಿ ಇವ್ರಿಗೆ ತುಂಬ ಕಷ್ಟ ಆಗೋಯ್ತು. ಇದನ್ನು ಯೇಸು ಕ್ರಿಸ್ತನಿಗೆ ಹೇಳ್ತಾರಲ್ಲ ಅದರ, ಹಾಗ ನಾವೆಲ್ಲ ಇನ್ನೂ ಕಷ್ಟಪಡ್ಬೇಕು, ಇನ್ನೂ ದೇವರಿಗೆ ಸಾಯೋವರೆಗೂ ನಂಬಿಕಸ್ಥರಾಗಿರ್ಬೇಕಾ, ಆ ಸತ್ಮೇಲೆ ಏನು ಸಿಗ್ತದೆ ನಮಗೆ ಅಂತ ಅಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಯೇಸು ಕ್ರಿಸ್ತನ ಚೀಪಾಗಿ ಏನು ಮಾಡ್ತಾರೆ ಮಾಡ್ಬಿಡ್ತಾರೆ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ ಅವ್ನು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅಂದರೆ, ಇದು ಯೇಸು ಕ್ರಿಸ್ತನಿಗೆ ಒಂದು ರೀತಿ ಪಾಠ ಕಲಿಸ್ಕೊಡ್ಬೇಕು ಅಂತ ಮಾಡಿದ್ದು ಅಂತ. ಅಂದರೆ ಯೇಸು ಕ್ರಿಸ್ತನ ಎಷ್ಟು ಕೀಳು ಮಟ್ಟದಲ್ಲಿ ನೋಡೋಕ್ಕಾಗ್ತಾರೋ ಅಷ್ಟು ಕೀಳು ಮಟ್ಟದಲ್ಲಿ ಕೇವಲವಾಗಿ ನೋಡೋಕ್ಕೆ ಏನು ಮಾಡಿದ್ರು, ಒಂದು ಅಟೆಂಪ್ಟ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಯಾಕೆಂದರೆ ಇಷ್ಟೊಂದು ಕೀಳಾಗಿ ಇಷ್ಟೊಂದು ಕೀಳು ಮಟ್ಟದಲ್ಲಿ ನೋಡಿದ ಅವಾಗ ಯೇಸು ಕ್ರಿಸ್ತು ಮೋಸ್ಟ್ಲಿ ಏನು ಮಾಡ್ತಾರೆ, ಅವರು ರಿಬೌಂಡ್ ಆಗ್ತಾರೆ, ರಿವರ್ಸ್ ಆಗಿ ರಿಯಾಕ್ಟ್ ಆಗ್ತಾರೆ, ರಿಪಲ್ಸಿವ್ ಆಗ್ತಾರೆ. ಆವಾಗ ಅವರು ಏನು ಮಾಡ್ತಾರೆ, ಆ ವಯಸ್ಸಲ್ಲಿ ದೇವರಾಜ್ಯನ ಸ್ಥಾಪನೆ ಮಾಡ್ತಾರೆ ಅಂತ ಒಂದು ಉದ್ದೇಶನೇ ಮಾಡಿದ್ರು ಅದರ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಕೇವಲವಾಗಿ 30 ಬೆಳ್ಳಿ ಕಾಸುಗಳಿಗೆ ಮಾಡ್ತಾರೆ ಅಂತಂದರೆ ಯೋಚನೆ ಮಾಡಿ, ಅಷ್ಟೇನಾ ಮನುಷ್ಯನಿಗೆ ಬೆಲೆ? ಒಂದು ವರ್ಷದ ಕೂಲಿನ ಬೈಬಲ್ ನೋಡ್ತೀರಿ ಎಷ್ಟಪ್ಪ ಅಂತ ನೋಡ್ತೀರಿ, 300 ಕಾಸು ಅಂತ ನೋಡ್ತೀರಿ. ಯೇಸು ಕ್ರಿಸ್ತನ 300 ಕಾಸಿಗೂ ಮಾಡಲ್ಲ, ಒಂದು ತಿಂಗಳದ್ದು ಏನ್ರಿ ಒಂದು ಸಂಬಳಕ್ಕೆ ಮಾರ ಹಾಕ್ಬಿಟ್ರು ಅಂತಂದರೆ ಅಷ್ಟೊಂದು ಚೀಪ ಯೇಸು ಕ್ರಿಸ್ತನ. ಅಷ್ಟೊಂದು ಕೇವಲವಾಗಿ ಯೇಸು ಕ್ರಿಸ್ತನ ಏನು ಮಾಡೋರು, ಟ್ರೀಟ್ ಮಾಡೋವ್ರೆ ಅದರ, ಅಷ್ಟೊಂದು ನೀಚವಾಗಿ ಅದರ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು, ಹಾಂ ಏನ್ರಿ ಸ್ನೇಹಿತನೇ ಏನ್ರಿ ಮುತ್ತುಕೊಟ್ಟು ನೀ ಏನು ಮಾಡ್ತಾ ಇದ್ದೀನಿ, ನನ್ನ ಇಟ್ಕೊಡ್ತಾ ಇದ್ದೀಯಾ, ಅಷ್ಟೊಂದು ಕೀಳವಾಗೆ ನೋಡೋದ್ರಿಂದ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಅದು ದುಃಖ ಏನಾಗಿತ್ತು, ತುಂಬ ಅವ್ರಿಗೆ ಕಷ್ಟವಾಗಿತ್ತು ಅದರ. ಅದಕ್ಕೆ ನೋಡ್ಬೇಕಾದ್ರೆ ಇದರಲ್ಲೂ ಕೂಡ ಯೂದಾಸ್ ಏನು ಮಾಡ್ತಾರೆ, ಅವ್ನು ಪ್ಲ್ಯಾನ್ ಮಾಡಿಕ್ಕಿರ್ತಾನೆ, ಹಿಂಗಾರ ಮಾಡಿ ಯೇಸು ಕ್ರಿಸ್ತ ತಿರ್ಗಿ ಬಂದರೆ ಏನು ಮಾಡ್ಬೋದು, ಅವನ್ನ ನಾವು ರಾಜ್ಯವಾಗಿ ಸ್ಥಾಪನೆ ಮಾಡೋಂಥ ಅದರ. ಆದರೆ ದೇವಚಿತ್ತ ಅದಾಗಿರಲಿಲ್ಲ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಇದು ನಮಗೇನಪ್ಪ ಪಾಠ ಅಂತಂದರೆ ಏನ್ರಿ, ದುಡ್ಡಿನ ಮೇಲೆ ಆಸೆ ಏನಾಗಿರ್ಬಾರ್ದು ನಮಗೆ. ದುಡ್ಡು ಅದರ ಅಧಿಕಾರ ಪದವಿ ಗೌರವ ಇದ್ರ ಮೇಲೆ ದೇವ್ರ ಮಕ್ಳು ಮನಸ್ಸು ಏನಾಗಿರ್ಬಾರ್ದ್ರಿ, ಇರ್ಬಾರ್ದ್ರಿ. ಏನು ಹೇಳ್ತಾರೆ ಯೇಸು ಕ್ರಿಸ್ತು, ನಿಮ್ಮ ಸಂಪತ್ತು ಎಲ್ಲಿರ್ತದೋ ನಿಮ್ಮ ಮನಸ್ಸು ಏನಾಗಿರ್ತಾಳ್ರಿ. ಅಂದರೆ ನಮ್ಗೆ ಯಾವುದೇ ಪೊಸಿಷನ್ನು, ದುಡ್ಡು, ಹಣಕಾಸು ವ್ಯವಸ್ಥೆ ಏನೆಲ್ಲ ಇದೆಯೋ ನಮಗೆಲ್ಲ ದೇವರ ಆಶೀರ್ವಾದಗಳು, ಇದ್ರ ಮೇಲೆ ನಮಗೆ ಏನ್ರಿ ಮನಸ್ಸಿತ್ತು ಅಂತಂದರೆ ಏನ್ರಿ ನಾವು ಓಟ ಓಡೋಕ್ಕೆ ಸಾಧ್ಯ ಇಲ್ಲ. ಇವನ್ನೆಲ್ಲವನ್ನು ಏನು ಮಾಡಿ ಒತ್ತೆ ಇಟ್ಬಿಡ್ಬೇಕು ರೀ. ನಮ್ಮ ಕ್ರೈಸ್ಟ್ ಬ್ಯೂಟಿಫುಲ್ ಎಕ್ಸಾಂಪಲ್ ರೀ, ಪ್ರಮಾಣನೇ ಅವ್ರದ್ದು. ಅಂದರೆ ಆದರೆ ಇದು ಅವ್ರದ್ದು ಅಂತ ಯಾವತ್ತೂ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ, ಅವ್ರು ಹೇಳ್ಕೊಳಕ್ಕೆ ಹೋಗಿಲ್ಲ. ಆ ಥರ ಬಿಹೇವಿಯರ್ ಇಲ್ಲ ನೋಡಿದ್ರೆ, ಆ ಥರ ಸಿಂಪಲ್ ಬಿಹೇವಿಯರ್ ನಮ್ದು ಏನಾಗಿರ್ಬೇಕು ರೀ, ಇರಬೇಕು ರೀ. ಇದು ಕ್ರೈಸ್ಟ್ ಲೈಕ್ನೆಸ್ಗೆ ಒಂದೆಲ್ಲ ಚಿಕ್ಕ ಚಿಕ್ಕ ಏನು ರೀ ಟಿಪ್ಸು. ಅದಕ್ಕೆ ಹೇಳ್ತಾರೆ ಅಪೋಸ್ಟ್ಲು ಪೋದು ಮತ್ತು ಅಪೋಸ್ಟ್ಲು ಪೀಟರ್ ಏನು ಹೇಳ್ತಾರೆ, ದೇವರ ಹಸ್ತದ ಕಡೆ ನಿಮ್ಮನೆ ನೀವು ನೀವೇ ನೀವು ತಗ್ಗಿಸ್ಕೊಳ್ಳಿ, ನಿಮ್ಮನ್ನು ನಿಮ್ಮ ತೆಗೆಸ್ಕೊಳ್ಳಿ. ದೇವ್ರು ಏನು ಮಾಡ್ತಾರೆ, ನೀವು ಸೂಕ್ತವಂಥ ಕಾಲದಲ್ಲಿ ಏನು ಮಾಡ್ತಾರೆ ನಿಮ್ಮನ್ನ ಎತ್ತಾರೆ ಅದರ. ನಮ್ಮನ್ನು
ಇಲ್ಲ
ಎತ್ತಂಥ
ಚಿತ್ರ
ಕಾಲ ಇವಾಗಲ್ಲ, ನಾವೆಲ್ಲ ಓಟ ಓಡಿ ಮುಗಿಸಿದ ಮೇಲೇ ನಮಗೆ ಪೊಸಿಷನ್ ಕೊಡ್ತಾರಲ್ಲ, ಆವಾಗೆ ದೇವ್ರು ನಮ್ಮನ್ನ ಏನು ಮಾಡೋದು ಎತ್ತದು ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅನ್ನಿಸ್ಕೊಳ್ಳೆ,
ನಮ್ಮನ್ನ
ದೇವರು ಈ
ಎತ್ತಿದ್ದಾನೆ.
ವಾಕ್ಯಗಳನ್ನ ಏನು ಮಾಡಲಿ ಆಶೀರ್ವದಿಸಲಿ ಅದರ. ನಾವು ಬರುವಂಥ ಒಂದು ಏಪ್ರಿಲ್ 11ಕ್ಕೆ ಅದರ ಪ್ರಭುರಾತ್ರಿ ಭೋಜನನ ಆಚರಣೆ ಮಾಡೋಕ್ಕೆ ನಮ್ಮ ಮನಸ್ಸನ್ನು ಸಿದ್ಧಗಳನ್ನ ಮಾಡಿಕೊಂಡು ಆದಷ್ಟು ಒಂದು ಒಳ್ಳೆ ಮನಸ್ಸಿಂದ ಏನ್ರಿ ಯಾವುದೇ ರೀತಿಯ ಒಂದು ಕಪಟತನ ಇಲ್ದಿರ, ಯಾವುದೇ ರೀತಿಯ ಕಲ್ಮಶಗಳು ಅದರ ಒಂದು ಸಂದೇಹಗಳು ಅದರ ಭಯ ಭೀತಿ ಯಾವುದೂ ಇಲ್ದಿರ, ಒಂದು ಪ್ರೀತಿಯಿಂದ ಅದರ ಒಬ್ರು ಒಬ್ರದ್ದು ಬಿಟ್ಕೊಡ್ತಾ ಸಹೋದರ ಸಹೋದರಿಗಳನ್ನ ಪ್ರಾರ್ಥನೆ ನೆನೆಸ್ಕೊತಾ ನಾವೇನು ಮಾಡೋಣ ಇದರಲ್ಲಿ ಪಾಲ್ಗೊಳ್ಳೋಣ, ಅದರ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ.